हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यावान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। मायावी परमानन्दं त्यक्त्वा वैकुण्ठमुत्तमं स्वामिपुष्करिणीतीरे रमया सह मोदते। श्रियःकान्ताय कल्याणनिधये निधयेऽर्थिनां श्रीवेङ्कटनिवासाय श्रीनिवासाय मङ्गलं श्रीवेङ्कटाचलाधीशं श्रियाध्यासितवक्षसं श्रितचेतनमन्दारं श्रीनिवासमहं भजे। श्रीगुरुभ्यो नमः। ॐ स्वस्त्यस्तु अशेषसतां सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले मोक्षाद्यखिलपुरुषार्थसाधनीभूते श्रीमद्भविष्योत्तरपुराणान्तर्गते श्रीवेङ्कटेशमाहात्म्ये अद्य कथाप्रारम्भे सद्य किञ्चित् पूर्वकथानुवादः। ವಿಶೇಷವಾಗಿರತಕ್ಕಂಥ ಶ್ರೀನಿವಾಸ ಕಲ್ಯಾಣ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಶ್ರವಣ ಮಾಡೋದು, ಕೇಳೋದು, ಶ್ರವಣ ಮಾಡೋದು ಪರಿಪಾಠಿಯಾಗಿ ಬಂದ ಸಂಪ್ರದಾಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರವಚನಕ್ಕೆ ಶ್ರೀನಿವಾಸ ಮೂರ್ತಿಗಳು ಅವರ ಜೊತೆಗೆ ಟಿ ಬ್ಲ್ಯಾಕ್ ರಾಯರ ಮಠದ ವಿಶೇಷವಾಗಿರತಕ್ಕಂಥ ಎಲ್ಲ ಭಕ್ತರು, ಆ ಮಠದ ವಿಶೇಷವಾಗಿರತಕ್ಕಂಥ ಸಿಬ್ಬಂದಿಯವರು, ಮಠದ ವ್ಯವಸ್ಥಾಪಕ ಮಂಡಳಿಯವರು ಇಲ್ಲಿ ಒಂದು ಸ್ಪಾನ್ಸರನ್ನು ಶಿಪ್ಪನ್ನು ಮಾಡಿ ವಿಶೇಷವಾಗಿ ಅವರು ನಾವು ಭಾಗವಹಿಸ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಯಾರ್ಯಾರ ಅವರ ಪೈಕಿ ಇನ್ಯಾರಾದರೂ ಶ್ರೀನಿವಾಸ ಕಲ್ಯಾಣಕ್ಕೆ ಸಂಕಲ್ಪ ಮಾಡಿಕೋಬೇಕು ಅಂತ ಇದ್ದಾರೆ, ನೀವೆಲ್ಲ ಸಂಕಲ್ಪ ಮಾಡಿಕೋಬೋದು, ಕೇಳಿದ್ರು ಸಂಕಲ್ಪ ಮಾಡಿಕೋಬೇಕು ಅಂತ, ಆದ್ದರಿಂದ ಸಂಕಲ್ಪವನ್ನು ಮಾಡಿಸ್ತಾ ಇದ್ದೇನೆ. ಎಲ್ಲರೂ ಶುರು ಮಾಡಿಕೊಳ್ಳಿ. ಯಾರಾದರೆ ಇನ್ನು ಬರಲಿಕ್ಕಾಗಿಲ್ಲ, ಮುಂದೆ ಬರ್ತಾರೆ. ಅವರು ಈ ರೆಕಾರ್ಡನ್ನು ನೋಡಿ ಆ ಸಂಕಲ್ಪವನ್ನು ಹಾಕ್ಕೊಂಡು ಸಂಕಲ್ಪ ಮಾಡಿಕೋಬೋದು. ಶ್ರೀ ಗುರುಭ್ಯೋ ನಮಃ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕೃಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಹರಿ ಓಂ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೋಃ. ಗಂಡಸರು ಮಾತ್ರ ಈ ಥರ ಪ್ರಾಣಾಯಾಮ. ಓಂ ಭೋಃ. ಓಂ ಭುವಃ. ಓಂ ಸುವಃ. ಓಂ ಮಹಃ. ಓಂ ಜನಃ. ಓಂ ತಪಃ. ಓಂ ಸತ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮಭೂರ್ಭುವಸ್ವರೋಂ. ಓಂ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯಬ್ರಹ್ಮಣಃ ದದೀ ಪರಾರ್ಥೇ ಶ್ರೀ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇ ಉತ್ತರೆ ದಕ್ಷಿಣೇ ತೀರೆ ಶಾರಿವಾಂಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇ ಚಾಂದ್ರಮಾನೇನ ವ್ಯಾವಹಾರಿಕೇ ಪ್ಲವನಾಮ ಸಂವತ್ಸರಸ್ಯ ಉತ್ತರಾಯಣೇ ವಸಂತ ಋತು ವೈಶಾಖಮಾಸೇ ಶುಕ್ಲಪಕ್ಷೇ ದ್ವಿತೀಯಾಯಾಂ ತಥೋ ವಾಸರಃ ವಾಸರಸ್ತು ಬೃಹಸ್ಪತಿವಾಸರಯುಕ್ತಾಯಾಂ ರೋಹಿಣೀ ನಕ್ಷತ್ರೇ ಅತಿಗಂಡಯೋಗೇ ಬಾಲವಕರಣೇ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ. ನಿಮ್ಮ ನಿಮ್ಮ ಹೆಸರು ಗೋತ್ರಗಳನ್ನೆಲ್ಲ ವಿಶೇಷವಾಗಿ ಹೇಳಿಕೊಳ್ಳಿ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಅಂತ ಹೇಳಿಕೊಳ್ಳಿ. ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯಾದಿ ಶ್ರೀ ಹರಿವಾಯು ಗುರು ಅನುಗ್ರಹ ಸಿದ್ಧ್ಯರ್ಥಂ ವಿಶೇಷತಃ ಸಮಸ್ತ ದುರಿತ ನಿವಾರಣಾರ್ಥಂ ಲೋಕ ಕಲ್ಯಾಣಾರ್ಥಂ ಶ್ರೀನಿವಾಸ ಕಲ್ಯಾಣ ಪ್ರವಚನಾಖ್ಯಂ ಕರ್ಮ ಆಚಾರ್ಯ ಮುಖೇನ ಅದ್ಯ ದಿನಾತ್ ಆರಭ್ಯ ದಶಮೀ ದಿನ ಪರ್ಯಂತಂ ಆಚಾರ್ಯ ಮುಖೇನ ಕಾರಯಿಷ್ಯೇ. ಮಂತ್ರಾಕ್ಷತೆ ನೀರು ಇಟ್ಟುಕೊಂಡವರೂ ಬಿಡಿ, ಯಾರಿಗೆ ಆ ಮಠದ ವತಿಯಿಂದ ಅವರವರು ಸಂಬಂಧಪಟ್ಟವರಿಗೆ ಇಂಟಿಮೇಷನ್ ಬಂದವರು ಸರಿ, ಒಂದು ವೇಳೆ ಬರೆದಿದ್ದವರು ಅಡ್ಡಿ ಇಲ್ಲ. ನಾನಂತೂ ಇವಾಗ ಹೇಳ್ತಾ ಇದ್ದೇನೆ, ನನಗೆ ಮತ್ತು ಎಲ್ಲ ವಿಶೇಷವಾಗಿರತಕ್ಕಂಥದ್ದು ಇಲ್ಲಿ ಸಂಕಲ್ಪಕ್ಕೆ ಅಂತ ನಂತರ ನಿರ್ಣಯ ಆಗಿದೆ. ಆದ್ದರಿಂದ ಯಾರ್ಯಾರಿಗೆ ಅದು ಇಂಟಿಮೇಷನ್ ಬರಲಿಲ್ಲ ಅವರಿಗೆ ಗೊತ್ತಾಗಿದೆ, ಅವರೆಲ್ಲರೂ ಸಂಕಲ್ಪ ಮಾಡಿಕೊಳ್ಳಬಹುದು. ಆ ರೀತಿಯಲ್ಲಿ ಮಂತ್ರಾಕ್ಷತೆ ನೀರು ಬಿಟ್ಟು ನಂತರ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ನಮಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಗಧಾರಿಣೇ ನಮಃ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ವಾಣೀ ಹಿರಣ್ಯಗರ್ಭಾಭ್ಯಾಂ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ಶುಚಿಪುರಂದರಾಭ್ಯಾಂ ನಮಃ. ಅರುಂಧತಿವಶಿಷ್ಟಾಭ್ಯಾಂ ನಮಃ. ಇಷ್ಟದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಭವಂತೋ ಬ್ರುವಂತು. ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ, ವೇದವ್ಯಾಸರಿಗೆ ನಮಸ್ಕಾರ ಮಾಡಿಕೊಳ್ಳಿ, ಶುರು ಮಾಡೋಣ. ಶೌನಕರನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತಾಚಾರ್ಯರನ್ನು. ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ.
ಹೇ ಸೂತಾಚಾರ್ಯರೇ, ನೀವು ಎಲ್ಲ ಶಾಸ್ತ್ರಗಳಲ್ಲಿ ವಿಶಾರದರಾಗಿದ್ದೀರಿ.
ನಿಮ್ಮಿಂದ ನಾನು ವಿಶೇಷವಾಗಿರತಕ್ಕಂಥ ಪುಣ್ಯಕರವಾದ ಮಹಾತ್ಮ್ಯವನ್ನು ಕೇಳಬೇಕು ಅಂತ ಇದ್ದೇನೆ. ಹೇಳುತ್ತಾರೆ, ಕಥಿತಂ ರಂಗಮಹಾತ್ಮ್ಯಂ ತ್ವಯಾ ಹಸ್ತಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯ ಮತುಲಂ ಮುನೇ. ವಿಶೇಷವಾಗಿ ರಂಗನಾಥಸ್ವಾಮಿ ಮಹಾತ್ಮ್ಯವನ್ನು ಕೇಳಿದ್ವಿ. ಹಸ್ತಗಿರೀಶಿತು, ಹಸ್ತಗಿರಿ ಅಂದರೆ ಕರಿಗಿರಿ, ದೇವರಾಯನ ದುರ್ಗ. ಆ ದೇವರಾಯನ ದುರ್ಗದ ಮಹಾತ್ಮ್ಯವನ್ನು ಕೇಳಿದ್ದೀವಿ. ನಂತರ ಜಗನ್ನಾಥ ಕ್ಷೇತ್ರದ ಮಹಿಮ ಕೇಳಿದ್ದೀವಿ. ಇದಾನೀಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು. ಸರಿಯಾಗಿ ಪುರಾಣದ ಬರ್ತಾ ಇದೆ. ಯಾಕೆ ಅಂದರೆ ಶ್ರೀನಿವಾಸ ಕಲ್ಯಾಣವನ್ನು ಇವಾಗ ಶ್ರೀನಿವಾಸನ ಮಹಾತ್ಮ್ಯವನ್ನು ಕೇಳಬೇಕು ಅಂತಿದ್ದೇವೆ. ಶ್ರೀನಿವಾಸನದು ಮೊದಲು ಕೇಳಬೇಕೋ ಕರಿಗಿರಿ ಮೊದಲು ಕೇಳಬೇಕೋ? ಅದಕ್ಕೆ ಹೇಳ್ತಾರೆ, ಕರಿಗಿರಿಯಲ್ಲಿ ನರಸಿಂಹದೇವರು ಮೊದಲು ಬಂದಿದ್ದು, ನಂತರ ಶ್ರೀನಿವಾಸ ಬಂದಿದ್ದು. ಅದೇನು ಹೀಗೆ ಹೇಳ್ತೀರಾ ಅಂದರೆ, ಕರಿಗಿರಿ ಮಹಾತ್ಮ್ಯದಲ್ಲೇ ಬರುತ್ತೆ. ಏನು ಅಂದರೆ, ಶ್ರೀನಿವಾಸ ಮದುವೆ ಆದ ಮೇಲೆ ಗರುಡ ವಾಹನನಾಗಿ ಹೋಗ್ತಾ ದೇವರಾಯ ದುರ್ಗದಲ್ಲಿ ಇಳಿದು ನರಸಿಂಹದೇವರ ದರ್ಶನ ಮಾಡಿಕೊಂಡು ಹೋದ ಅಂತ ಹೇಳ್ತಾರೆ. ನರಸಿಂಹದೇವರ ದರ್ಶನ ಮಾಡಿ ಒಂದು ರೂಪದಿಂದ ನರಸಿಂಹನಲ್ಲಿ ಪ್ರವೇಶ ಮಾಡಿ ತಾನೇ ಅಲ್ಲಿ ಐಕ್ಯ ಆಗಿ ಪುನಃ ಒಂದು ರೂಪದಿಂದ ಹೊರಬಂದು ಹೊರಟು ಹೋದ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಋಷಿಮುನಿಗಳು ನೋಡಿದ್ರು ಅದನ್ನು ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ್ದು ಕರಿಗಿರಿ ಮಹಾತ್ಮ್ಯ. ಇನ್ನೂ ಅದ್ಭುತವಾದ್ದು ಆ ನರಸಿಂಹನೇ ಶ್ರೀನಿವಾಸನಾಗಿ ಬಂದಿದ್ದಾನೆ, ಶ್ರೀನಿವಾಸನ ಮಹಾತ್ಮ್ಯ. ಸುತಾಚಾರ್ಯರು ಹೇಳ್ತಾರೆ, ಸಾಧು ಪೃಷ್ಟಂ ತಯಾ ಬ್ರಹ್ಮನ್ ಸರಿತಂ ವೆಂಕಟೇಶಿತು ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸಾತ್ ಅಮಿತ ತೇಜಸ. ಹೇ ಶೌನಕರೆ, ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಶ್ರೀನಿವಾಸನ ವೆಂಕಟೇಶನ ಮಹಾತ್ಮ್ಯ ನಾನು ಹಿಂದೆ ವೇದವ್ಯಾಸರಿಂದ ಹೇಗೆ ಕೇಳಿದ್ದನೋ ಅದನ್ನು ಹಾಗೆಯೇ ಹೇಳುತ್ತೇನೆ. ಹಿಂದೆ ಜನಕನೆಂಬ ರಾಜನಿದ್ದ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕಃ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದಃ ಕೋಪವರ್ಧಿತಃ. ಇಲ್ಲಿ ಒಳ್ಳೆ ಹೇಳ್ತಾ ಇದ್ದಾರೆ, ರಾಜ ಪರಮ ಧಾರ್ಮಿಕನಾಗಿದ್ದ ಅಂದರೆ ಧರ್ಮ ಶಬ್ದ ವಾಚ್ಯನಾದ ಭಗವಂತನನ್ನು ಚೆನ್ನಾಗಿ ತಿಳಿದಿದ್ದ. ಅಷ್ಟೇ ಅಲ್ಲ, ಸತ್ಯವಾಕ್ ಸತ್ಯವಾದ ಮಾತು ಎಲ್ಲ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಕೋವಿದನಾಗಿದ್ದ, ಚೆನ್ನಾಗಿ ತಿಳ್ಕೊಂಡಿದ್ದ. ಅವಾಗ ಕೂಡಲೇ ಬರುತ್ತೆ, ಸತ್ಯವಂತ ಎಲ್ಲ ಶಾಸ್ತ್ರಗಳು ಚೆನ್ನಾಗಿ ಗೊತ್ತಿದೆ ಅಂದರೆ ಅವರಲ್ಲಿ ಒಂದು ಗುಣ ಬಂದಿರಬೇಕಲ್ಲ, ಏನದು? ಕೋಪ ಇರಬಾರದಲ್ವ? ಅದು ಹೇಳ್ತಾರೆ, ಕೋಪವರ್ಜಿತ, ಕೋಪವೇ ಇಲ್ಲ ಅವರಿಗೆ. ನಂತರ ಕೋಪ ಗೆದ್ದರೆ ದೇವರ ಅನುಗ್ರಹ ಆಗಬೇಕಲ್ವ? ಅದು ಹೇಳ್ತಾರೆ, ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಂ ಅಭೂನ್ ನೃಪ. ಅದಕ್ಕೆ ಹೇಳ್ತಾ ಇದ್ದಾರೆ, ಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೂ ಕೋಪವನ್ನು ಗೆಲ್ಲೋದಕ್ಕೂ ಏನು ಸಂಬಂಧ? ಅವಾಗಂದ್ರು ಶಾಸ್ತ್ರ ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಅದಕ್ಕೆ ಹೇಳಿದರು, ಹರಿಯೇ ಸ್ವತಂತ್ರ ನಾವು ಅಸ್ವತಂತ್ರ ಅಂತ ತಿಳಿದು ಯಾವುದೇ ವಿಚಾರಗಳು ಬಂದರೂ ಎಲ್ಲ ಮನುಷ್ಯರು ಗೊಂಬೆಗಳು ಅಂತ ತಿಳಿದು ಅವರವರ ಕರ್ಮಾನುಸಾರ ಸ್ವಾಮಿ ಆಡಿಸ್ತಾನೆ ಅಂತ ತಿಳಿದಾಗ ಗೊಂಬೆಗಳ ಮೇಲೆ ಸಿಟ್ಟು ಬರಲ್ಲ. ಅವನ ಪದಾರವಿಂದ ಚಿಂತನೆ ಮಾಡತಕ್ಕಂಥವರಿಗೆ ಗೊಂಬೆಗಳ ಮೇಲೆ ಸಿಟ್ಟು ಮಾಡಿಕೊಂಡು ಏನು ಪ್ರಯೋಜನ? ಈ ಗೊಂಬೆಗಳ ಮೇಲೆ ಇವಾಗ ಸಿಟ್ಟು ಮಾಡಿಕೊಳ್ತೀವಿ, ಮತ್ತು ಅದರ ಮೇಲೆ ಪ್ರೀತಿ ತೋರಿಸ್ತೀವಿ, ಮತ್ತು ಅದು ಏನೋ ಒಂದು ಎಡವಟ್ಟು ಮಾಡುತ್ತಾ ಗೊಂಬೆ, ಮತ್ತು ಸಿಟ್ಟು. ಎಷ್ಟು ಕಾಲ ಬದುಕೆಲ್ಲ ಇದೇ ಥರ ಗೊಂಬೆಗಳ ಮೇಲೆ ಸಿಟ್ಟು ತೋರೋದರಲ್ಲೇ ನಮ್ಮ ಬದುಕೆಲ್ಲ ಕಳೆದೋದ್ರೆ ಇನ್ನು ಅವನ ಮೇಲೆ ಪ್ರೀತಿ ಯಾವಾಗ ತೋರಬೇಕು ಅಲ್ಲವೇ? ಅದಕ್ಕೆ ಶಾಸ್ತ್ರ ಚೆನ್ನಾಗಿ ಅರ್ಥ ಆಯಿತಾ? ಅವರು ವಿಶೇಷವಾಗಿ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ಚಿಂತನೆ ಮಾಡುತ್ತಾರೆ. ಅವರಿಗೆ ಈ ಸುತ್ತಿದ್ದ ಎಲ್ಲ ತಮ್ಮ ಜೊತೆಗೆ ಸೇರಿಕೊಂಡು ಎಲ್ಲರೂ ಗೊಂಬೆಗಳೇ, ಅಸ್ವತಂತ್ರರೇ ಅನ್ನೋದು ಮನಸ್ಸಿಗೆ ಬಂದಿರುತ್ತೆ. ಆದ್ದರಿಂದ ಸಿಟ್ಟನ್ನು ಬಿಟ್ಟಿರ್ತಾರೆ. ಯಾರಾದರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬುದು ತಿಳ್ಕೊಂಡರೂ ಅನುಷ್ಠಾನಕ್ಕೆ ಇಟ್ಟಿರಲ್ಲವೋ, ಅವರಿಗೆ ಕ್ಷಣ ಕ್ಷಣಕ್ಕೂ ವ್ಯಕ್ತಿಗಳ ಮೇಲೆ ಅವರ ಪ್ರವೃತ್ತಿಯಿಂದ ಸಿಟ್ಟು ಬರ್ತಾನೇ ಇರುತ್ತೆ. ನಮ್ಮೆಲ್ಲರಿಗೂ ಅಷ್ಟೆ, ನಾವು ತಿಳ್ಕೊಂಡಿರ್ತೀವಿ, ಅದನ್ನು ಅಪ್ಲೈ ಮಾಡಲ್ಲ, ಅದಕ್ಕಾಗಿ ನಾವು ಒದ್ದಾಡ್ತಾ ಇರ್ತೀವಿ. ಅವರು ಬಿಟ್ಟಿದ್ರಂತೆ, ಅದಕ್ಕೆ ದೇವರ ಮುಖ್ಯ ಪ್ರಸಾದಕ್ಕೆ ಪಾತ್ರರಾಗಿದ್ದರು. ನಿರ್ಮಮಃ, ಅವರಿಗೆ ಮಮಕಾರವೇ ಇದ್ದಿಲ್ಲ. ನಂದು 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 ಅಂತ ಯಾವುದು ಇದ್ದಿಲ್ಲಂತೆ. ಯಾಕೆ, ಎಲ್ಲ ಸ್ವಾಮಿದು ಅಂತ ಚಿಂತನೆ ಮಾಡ್ತಾ ಇದ್ರು, ನಂದು ಅಂತ ಯಾವುದು ಇದ್ದಿಲ್ಲ. ಅದಕ್ಕೆ ನೋಡಿ, ನಂದು ಅಂತ ಯಾವಾಗ ಬರುತ್ತೋ ಅಸಂತೃಪ್ತಿ ಬರ್ತಾ ಇರುತ್ತೆ, ಇನ್ನಾ ಬೇಕು ಇನ್ನಾ ಬೇಕು ಇನ್ನಾ ಬೇಕು ಅಂತ. ಎಲ್ಲ ಭಗವಂತನದ್ದಯ್ಯ ಅಂದರೆ, ಚೂರಿದ್ರೂ ದೇವರದ್ದೇ, ಕಡಿಮೆ ಇದ್ದರೂ ದೇವರದ್ದೇ ಅಂಥ ಕಾಲಕ್ಕೆ ಅದರಲ್ಲಿ ತೃಪ್ತಿ ಅತೃಪ್ತಿಗಳಲ್ಲಿ ಬಂತು. ಎಷ್ಟಿದ್ರೂ ತೃಪ್ತಿ, ಸ್ವಾಮಿ ನೀನು ಕೊಟ್ಟದ್ದು ನಿಮ್ಮದು ಹೌದ್ ತಾನೆ, ಅದನ್ನು ಹೇಳ್ತಾರೆ. ಅವ ಆತ ಮಮಕಾರ ಬಿಟ್ಟಿದ್ದಕ್ಕೆ ನಿತ್ಯ ತೃಪ್ತನಾಗಿದ್ದ. ನಿತ್ಯ ತೃಪ್ತನಾದ್ದರಿಂದ ನಿರಹಂಕೃತಿ, ತೃಪ್ತಿ, ಭಗವಂತ ಏನು ಕೊಟ್ಟರೆ ತೃಪ್ತನಾಗ್ತಾ ಇದ್ದ, ಅದಕ್ಕೆ ವಿಶೇಷವಾಗಿ ಅಹಂಕಾರಾದಿಗಳಿದ್ದಿಲ್ಲ. ಅದಕ್ಕೆ ಆತ್ಮದೃಕ್, ಅದಕ್ಕೆ ಕಾರಣ ಹೇಳ್ತಾರೆ, ಬಿಂಬನ ಕಡೆಯೇ ಮನಸ್ಸು ಮಾಡಿದ್ದಕ್ಕೆ ಅವರು ಹೀಗಿದ್ರು. ಅವರಿಗೆ ತಮ್ಮನಿದ್ದ ಕುಶಕೇತು ಅಂತ, ಕುಶಧ್ವಜ ಅಥವಾ ಕುಶಕೇತು. ಆತನಿಗೆ 3 ಜನ ಹೆಣ್ಣು ಮಕ್ಕಳಿದ್ದರು. ಜನಕ ಮಹಾರಾಜನಿಗೆ ಒಬ್ಬ ಹೆಣ್ಣು ಮಗಳು, ಜಾನಕಿ, ನಾಮ ಸಾರಮಾ. ರಮಾದೇವಿಯೇ ಬಂದಿದ್ಲು ಜಾನಕಿ ಅಂತ. ತಮ್ಮನಿಂದ ರಾಜ್ಯ ಮಾಡಿಸಿದ್ದ ರಾಜ. ನಂತರ ರಾಜ ಒಂದು ಸಲ ಮನಸ್ಸಿನಲ್ಲಿ ಹೀಗೆ ಆಲೋಚನೆ ಮಾಡಿದ, ಏನು, ಸುಖಮೇವ ಸದಾ ಮೇ ಸ್ಯಾತ್, ದುಃಖಂ ಮಾ ಭೂತ್ ಕದಾಚನ, ದುಃಖಂ ನ ವೀಕ್ಷೇ ನೇತ್ರಾಭ್ಯಾಂ, ಸುಖಂ ವೀಕ್ಷೇ ಸದಾತ್ಮನಃ. ನನಗೆ ಸದಾ ಸುಖವೇ ಆಗಲಿ, ದುಃಖ ಆಗಲೇಬಾರ್ದು. ಇನ್ನು ದುಃಖ ನನ್ನ ಕಣ್ಣಿಂದಲೂ ನೋಡಬಾರ್ದು, ಯಾವಾಗೂ ಕಣ್ಣಿಂದ ಸುಖವೇ ನೋಡಬೇಕು. ಆವಾಗ ಒಳಗೆ ಹರಿಹಿ ಭಗವಂತ ಇದ್ದಾನೆ. ಅಸಾಧು ಸಮ್ಮತಂ ವಾಕ್ಯಂ ಶ್ರುತ್ವ ಇತ್ಥ ಮುದಿತಂ ಹರಿಹಿ. ಇದು ಸಾಧುಗಳಿಗೆ ಸಮ್ಮತವಾದ್ದಲ್ಲ. ಸಾಧುಗಳ ಸಮ್ಮತವಾದ ಮಾತು ಯಾವುದು? ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ವಿಶೇಷವಾಗಿರತಕ್ಕಂಥ ಆ ಚಿಂತನೆ ಬೇಕು. ಯಾಕೆ, ನಮಗೆ ಹಿಂದಿನ ಕರ್ಮ ಉಣ್ಲೇಬೇಕು, ಅದಕ್ಕನುಸಾರವಾಗಿ ಸುಖ ದುಃಖಗಳು ಬಂದೇ ಬರುತ್ತೆ. ಅದನ್ನು ಬೇಡ ಅಂತನ್ನುವುದು ಸರಿಯಲ್ಲ. ಮತ್ತಿನ್ನೇನು ಬಿಡಬೇಕು, ಆ ಎರಡು ಬಂದಾಗಲೂ ದೇವರ ನೆನಪಿದ್ರೆ ಸಾಕು. ಅದಕ್ಕೆ ಭಗವಂತ ಏನು ಮಾಡಿದ, ದುಃಖಂ ಪ್ರದರ್ಶಯಾಮಾಸ ರಾಜ್ಯಮತ್ತಸ್ಯ ಭೂಪತೇ. ಅಂದರೆ ರಾಜ್ಯದ ಮದ ಬಂದಿತ್ತವರಿಗೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ, ಜನಕ ಮಹಾರಾಜನಂಥ ಮಹಾಜ್ಞಾನಿಗೆ ಕ್ಷಣಕಾಲದ ವಿಶೇಷ ಮೋಹ ಬಂದಿತ್ತು, ಅದಕ್ಕೆ ದುಃಖವನ್ನು ತೋರಿಸಿದರು. ತೋರಿಸೋದು ಅಂದರೆ ಏನು, ತಮ್ಮ ಸತ್ತು ಹೋದ. ತಮ್ಮ ಸತ್ತು ಹೋದ ಕೂಡಲೇ ಒಂದು ಸಲ ಇದ್ದಕ್ಕಿದ್ದಂತೆ ತಮ್ಮ ಸತ್ತು ಹೋದ. ಆತನ ಹೆಂಡತಿಯೂ ಕೂಡ ವಿಶೇಷವಾಗಿ ಅಗ್ನಿಪ್ರವೇಶ ಮಾಡಿಬಿಟ್ಲು. ಆ 3 ಜನ ಮಕ್ಕಳು, ತನ್ನ ಮಗಳು ಎಲ್ಲರನ್ನ ಕೂಡಿಸಿಕೊಂಡು ಅಳತಾ ಇದ್ದಾನೆ ಜನಕ ಮಹಾರಾಜ. ಅಯ್ಯೋ, ಹೀಗೆ ಎಲ್ಲರೂ ಹೋಗಿಬಿಟ್ರಲ್ಲ, ಈ ಹುಡುಗರನ್ನು ಕಟ್ಕೊಂಡು ನಾನಿದ್ದೇನೆ, ವೃದ್ಧನಾಗಿದ್ದೇನೆ ಅಂತ ತುಂಬ ದುಃಖಪಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ. इति संचिन्त्य मनसि वारं वारं महीपतिः चकार प्रेतकार्याणि पुत्राणां चैव शैशवात्। विशेषवागि प्रेतकार्यगळु ताने माडिदरंते, ಸುಡೋದು ಮೊದಲಾದ್ದೆಲ್ಲ. ಅಂಥ ಕಾಲಕ್ಕೆ ಅನ್ನ ಭೋಗ ಎಲ್ಲ ಬಿಟ್ಟು ತುಂಬ ಬಡಕಲಾದಂಥ ರಾಜನತ್ರೆ ಅವರ ದುಃಖ ಉಪಶಾಂತ್ಯರ್ಥವಾಗಿ ಶತಾನಂದ ಪುರೋಹಿತರು ಬಂದರು ಹೇಳ್ತಾರೆ. ಆ ಶತಾನಂದ ಪುರೋಹಿತರನ್ನು ನೋಡಿ ವಿಶೇಷವಾಗಿ ತಾವು ಅವರಿಗೆ ಗೌರವವನ್ನು ಕೊಟ್ಟಾಗ ಆ ಶತಾನಂದ ಪುರೋಹಿತರಿಗೆ ಹೇಳ್ತಾ ಬರ್ತಾ ಇದ್ದಾರೆ. ಏನು ಹೇಳ್ತಾರೆ, ಶತಾನಂದ ಮಹಾಪ್ರಾಜ್ಞ ಕಾಗತಿಸ್ಯಾದಿತೋ ಮಮ, ನನ್ನ ಗತಿಯೇನಪ್ಪ, ವೃದ್ಧತ್ವಾದ ಆತ್ಮನಶ್ಚೈವ, ನಾನು ವೃದ್ಧನಾಗಿದ್ದೇನೆ, ಪುತ್ರಾಣಾಂ ಚೈವ ಶೈಶವಾತ್. ಅಷ್ಟೇ ಅಲ್ಲ, ಮಕ್ಕಳೆಲ್ಲ ಚಿಕ್ಕವರಾಗಿದ್ದಾರೆ, ಕನ್ಯಕಾರತ್ನ ಬಾಹುಲ್ಯಾತ್, ಹುಡುಗಿಯರು ತುಂಬ ಜನ ಇದ್ದಾರೆ, ಹತಬಂಧೋ ಮಹಾಮುನೇ, ನನ್ನ ವಿಶೇಷವಾಗಿರತಕ್ಕಂಥ ಬಂಧು ಅಂದರೆ ನನ್ನ ತಮ್ಮ ಸ್ವರ್ಗಸ್ಥನಾಗಿದ್ದಾನೆ. ಅಷ್ಟೇ ಅಲ್ಲ, ತುಂಬ ರಾವಣ ಇಂದ್ರಜಿತ್ತು ಮೊದಲಾದಂಥ ಶತ್ರುಗಳು ತುಂಬ ಜನ ಇದ್ದಾರೆ, ಅವರಿಗೆ ನಾನು ಯುದ್ಧ ಹೇಗೆ ಕೊಡಲಿ. ಇನ್ನ ಸೀತಾದೇವಿ ಒಳ್ಳೆ ಸುಂದರಳು, ಅವರಿಗೆ ತಕ್ಕಂಥ ಪುರುಷನನ್ನು ನೋಡಬೇಕು. ಇನ್ನೊಂದು ಕಾರಣ ಹೇಳುತ್ತೇನೆ, ನನ್ನ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ವಿಶೇಷವಾಗಿ ದೀರ್ಘಾಯುಷ್ಯವಂತರಾಗಬೇಕು. ನನ್ನ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಒಂದೇ ದೇಶದ ರಾಜನ ಸೊಸೆಯಂದರಾಗಬೇಕು. ನಾಲ್ಕು ಜನ ಅಳಿಯಂದರೂ ಒಬ್ಬ ರಾಜ ಮಗನೇ ಮಕ್ಕಳೇ ಆಗಿರಬೇಕು. ನನ್ನ ರಾಜ್ಯ ಸ್ವಯಂ ತಾನೇ ವೃದ್ಧಿ ಹೊಂದಬೇಕು. ಯಾವ ಉಪಾಯದಿಂದ ಇದಾಗುತ್ತೆ ಹೇಳಿ, ಇಲ್ಲೊಂಚೂರು ನೋಡಬೇಕು. ಪ್ರೇತ ಕಾರ್ಯಗಳನ್ನು ಮಾಡಿ ಅಳತಾ ಇರತಕ್ಕಂಥ ಅವರಿಗೆ ಆ ದುಃಖವನ್ನು ಕಳೆಯಲಿಕ್ಕಾಗಿ ಶತಾನಂದರು ಬಂದರೆ ಶತಾನಂದರನ್ನು ಕುರಿತು ಹೇಳ್ತಾ ಇದ್ದಾರೆ ತಾಯಿ ಇಲ್ಲ ಮಾತೃಹೀನಾಂ ಸತೋ ಬಾಲಾನ್, ತಾಯಿ ಇಲ್ಲದ ತಂದೆ ಇಲ್ಲದ ಆ ಮಕ್ಕಳನ್ನು ಅಲಿಂಗನ ಮಾಡಿಕೊಂಡು ಅಳುವ ಕಾಲಕ್ಕೆ ಬಂದರೆ ನನ್ನ ಪರಿಸ್ಥಿತಿ ಹೀಗಾಯಿತು ಅಂತ ವಿಶೇಷವಾಗಿ ಯಾರಿಗೆ, ಶತಾನಂದರಿಗೆ ಹೇಳಿದರು. ಆದರೆ ಅಲ್ಲಿ ನೋಡಬೇಕಾಗಿದ್ದು ರಾಮಾಯಣದಲ್ಲಿ ಬರುತ್ತೆ. ರಾಮಚಂದ್ರ ಶಿವಧನುಸ್ಸನ್ನು ಮುರಿದು ಕೂಡಲೇ ಸೀತಾದೇವಿ ಜೊತೆಗೆ ಮದುವೆ ನಿಶ್ಚಯ ಮಾಡುತ್ತಾರೆ. ದಶರಥ ಮಹಾರಾಜನನ್ನು ಕರೆಸ್ತಾರೆ. ಸೀತಾದೇವಿಯ ಜೊತೆಗೆ ಮಿಕ್ಕ 3 ಜನ ಹೆಣ್ಣು ಮಕ್ಕಳನ್ನು ಈ 3 ಜನ ಗಂಡು ಮಕ್ಕಳಿಗೆ ಕೊಟ್ಟು ಮಾಡಬೇಕು ಅಂತ ಎಲ್ಲರೂ ಮಾತುಕತೆ ಮಾಡ್ತಾರೆ. ಆವಾಗ ಜನಕ ಮಹಾರಾಜ ಹೇಳತಾನೆ, ನನ್ನ ಧರ್ಮ ಕುಶಧ್ವಜ ಇದ್ದಾನೆ, ಆತನನ್ನು ಕರೆಸಬೇಕು ಅಂದಾಗ ಆ ಕುಶಧ್ವಜನನ್ನು ಕರೆಸ್ತಾರೆ. ಕುಶಧ್ವಜನ ಮೂಲಕ ಎಲ್ಲ ವಿವಾಹ ಸಾಂಗವಾಗುತ್ತೆ. 3 ಜನ ಹೆಣ್ಣು ಮಕ್ಕಳಿಗೆ ಕುಶಧ್ವಜ ಧಾರೆ ಎರೀತಾರೆ. ಜಾನಕಿ ದೇವಿಗೆ ಇವರು ಯಾರು, ಜನಕ ಮಹಾರಾಜ ಧಾರೆ ಎರೆಯುವುದು. ಇದು ರಾಮಾಯಣದಲ್ಲಿ ಬರ್ತಾ ಇದೆ. ಹಾಗಾದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ತಮ್ಮ ಸುತ್ತು ಹೋದ ಅಂತ ಬರ್ತಾ ಇದೆಯಲ್ಲ, ಅಲ್ಲಿ ಮತ್ತೆ ಹೇಳಿದ್ರು ಇಲ್ಲ, ಅಲ್ಲಿ ದುಃಖಂ ಪ್ರದರ್ಶಯಾಮಾಸ ಅಂತ ಹೇಳಿದರು. ಆದ್ದರಿಂದ ಇದು ಸ್ವಪ್ನದಲ್ಲಿ ತಮ್ಮ ಸತ್ತಂತೆ ಕಂಡದ್ದು, ಸ್ವಪ್ನದಲ್ಲೇ ಪ್ರೇತ ಕಾರ್ಯಗಳು ಮಾಡಿದ್ದು, ತಾಯಿ ಇಲ್ಲದ ಮಕ್ಕಳನ್ನು ಸ್ವಪ್ನದಲ್ಲೇ ಹಿಡ್ಕೊಂಡು ಅತ್ತಿದ್ದು. ಸರಿ, ಶತಾನಂದರು ಯಾವಾಗ ಬಂದಿದ್ದು ಅಂದರೆ ಸ್ವಪ್ನದಿಂದ ಎದ್ದ ಮೇಲೂ ಸ್ವಪ್ನದಲ್ಲೇ ಬಂದರು. ಅಲ್ಲಿ ಪ್ರಶ್ನೆ, ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವಪ್ನದಿಂದ ಎದ್ದಿದ್ರೆ ತಮ್ಮ ಸತ್ತಿಲ್ಲ ಅಂತಲೇ ಗೊತ್ತಾಗುತ್ತೆ. ಹೌದ್ ತಾನೆ, ತಮ್ಮ ಸತ್ತಿಲ್ಲ ಅಂತ ಗೊತ್ತಾದರೆ ದುಃಖವೇ ಇರಲ್ಲ, ಚೆನ್ನಾಗಿದ್ದಾನೆ ಅಂತ. ಶತಾನಂದರ ಜೊತೆಗೆ ಮಾತೃಹೀನಾನ್ ಬಾಲಾನ್, ವಿಶೇಷವಾಗಿ ಸತ್ತು ಹೋದಂಥ ತಾಯಿ ತಂದೆ ಇರತಕ್ಕಂಥ ಈ ಮಕ್ಕಳನ್ನು ಆಲಿಂಗನ ಮಾಡಿಕೊಂಡು ಅತ್ತದ್ದು ಶತಾನಂದರು ಬಂದಾಗ, ಅಯ್ಯೋ ನನ್ನ ದುಃಖ ನೋಡಿ ಅಂತ ಹೇಳಿಕೊಂಡದ್ದೆಲ್ಲ ಎಚ್ಚರ ಆದಾಗ ಕೂಡುತ್ತಾ ಕೂಡಲ್ಲ. ಹಾಗಾದರೆ ಶತಾನಂದರು ಯಾವಾಗ ಬಂದಿರಬೇಕು ಅಂದರೆ ಸ್ವಪ್ನದಲ್ಲೇ ಬಂದಿರಬೇಕು. ಸ್ವಪ್ನದಲ್ಲಿ ಬಂದ ಶತಾನಂದರು ಸ್ವಪ್ನದಲ್ಲೇ ಇಡೀ ವೆಂಕಟೇಶ ಮಹಾತ್ಮ ಭವಿಷ್ಯ ಮುಂದೆ ಆಗತಕ್ಕಂಥದ್ದನ್ನು ಹೇಳಿರಬೇಕು, ಇಲ್ಲದಿದ್ದರೆ ಇದ್ಯಾವುದು ಕೂಡಲ್ಲ. ಅದನ್ನೇ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಸ್ವಪ್ನದ ಸ್ವಾಪ್ನ ಕೃತಿ, ಸ್ವಪ್ನದಲ್ಲೇ ಹೇಳಿದಂಥ ಕೃತಿ ಯಾವುದು ಅಂದರೆ ವೆಂಕಟೇಶ ಮಹಾತ್ಮ್ಯ. ಆದರೆ ಇಲ್ಲ, ಸ್ವಪ್ನದಲ್ಲಿ ತಮ್ಮ ಹೋದಂತೆ ಇದು ಬಂದಿತ್ತಲ್ವಾ, ಅದಕ್ಕೆ ರಾಜ ಆ ಒಂದು ಸ್ವಪ್ನ ದುಸ್ವಪ್ನ ಆದ್ದರಿಂದ ಅದರ ಶಾಂತಿಗಾಗಿ ಹೇಳಿಸಿದ ಅಂತ ಹಾಗಿಟ್ಕೊಳ್ಳಬಹುದಲ್ವಾ. ಅಂದರೆ ಅಲ್ಲಿ ಹೇಳ್ತಾರೆ, ಹತಬಂಧೋಹ ಮಹಾಮುನಿ, ಹುಡುಗಿಯರು ತುಂಬ ಇದ್ದಾರೆ, ಅಲ್ಲಿ ತಮ್ಮ ಇದ್ದ ತಮ್ಮನ ಮಕ್ಕಳವರು ಎಚ್ಚರ ಆದ ಮೇಲೆ ತಮ್ಮ ಬದುಕಿದ್ದಾನೆ ಅಂತ ನೆನಪಾಗುತ್ತಾನೆ. ಅಂಥ ಕಾಲಕ್ಕೆ ತಮ್ಮ ಇರುವಾಗ ತಮ್ಮನ ಮಕ್ಕನ ಕುಳಿತು ಆಲೋಚನೆ ಯಾಕೆ? ಇಲ್ಲಿ ಕನ್ಯಕಾರತ್ನ ಬಾಹುಲ್ಯಾತು, ನಾನು ವೃದ್ಧನಾಗಿದ್ದೇನೆ, ಮಕ್ಕಳು ಚಿಕ್ಕವರಾಗಿದ್ದಾರೆ, ಕನ್ಯಕೆಯರು ತುಂಬ ಇದ್ದಾರೆ, ಬಂಧುಗಳೆಲ್ಲ ಹೋಗಿದ್ದಾರೆ ಎಂಬ ಮಾತು ಶತಾನಂದರ ಮುಂದೆ ಎಚ್ಚರ ಆದ ಮೇಲೆ ಹೇಳಬೇಕಾದರೆ ತಮ್ಮ ಇನ್ನೂ ಬದುಕೇ ಇದ್ದಾನಲ್ಲವ. ಅಂಥ ಕಾಲಕ್ಕೆ ನನಗೆ ಕನ್ಯಕೆಯರು ತುಂಬ ಜನ ಇದ್ದಾರೆ, ಅಷ್ಟೇ ಅಲ್ಲ ಎಲ್ಲರೂ ಮಕ್ಕಳು ಚಿಕ್ಕವರು, ನಾನೊಬ್ಬನೇ ವೃದ್ಧನಾಗಿದ್ದೇನೆ, ನಾನು ನನ್ನ ಗತಿ ಏನಪ್ಪ ಅಂತ ಅಳೋದು ಕೂಡುತ್ತಾ ಅವ್ರು ಹೇಳ್ತಾರೆ, ಯಾಕೆ ಅಳ್ತೀಯ, ತಮ್ಮ ಇದ್ದಾನಲ್ವಾ ಅಂತ. ತಮ್ಮ ಹೋಗಿದ್ದಕ್ಕೆ ಹತಬಂಧೋಹೋ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಸ್ವಪ್ನದಲ್ಲಿ ಬಂದಿದ್ದಾರೆ, ಅದಕ್ಕೆ ಅಲ್ಲಿ ಸ್ವಪ್ನದಲ್ಲಿ ತಮ್ಮ ಹೋಗಿದ್ದಾನಾದ್ದರಿಂದ ಅದನ್ನೇ ಹೇಳಿದ್ದಾರೆ ಅಂತ ಹೇಳೋದು ಅತ್ಯಂತ ಸಮಂಜಸ ಆಗುತ್ತೆ. ಇದು ಸ್ವಪ್ನದಲ್ಲಿ ಬಂದಿರತಕ್ಕಂಥ ಕೃತಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಸ್ತಿ ಕಶ್ಚಿತ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತ್ಯುಸ್ತವ ಕಲ್ಯಾಣ ಸುಗದಂ ಶತ್ರುನಾಶನಂ. ಅಯ್ಯ, ಒಂದು ವಿಶೇಷವಿದೆ ಈ ಭೂಲೋಕದಲ್ಲಿ, ವೈಕುಂಠಗಿರಿ ಮಹಾತ್ಮ್ಯ ಸಭವಿಷ್ಯಂ ಸಹೋತ್ತರಂ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರತಕ್ಕಂಥ ಈ ಮಹಾತ್ಮ್ಯವನ್ನು ಕೇಳಿದರೆ ನಿನ್ನ ಮಕ್ಕಳಿಗೆ ಕಲ್ಯಾಣ, ಶತ್ರುನಾಶನ ಆಗುತ್ತೆ. ಅಷ್ಟೇ ಅಲ್ಲ, ಸರ್ವ ದುಃಖಹರಂ ಶಿವಂ ಕಲೌ ತತ್ಕೀರ್ತನಂ ಪುಣ್ಯಂ. ಈ ಕಲಿಯುಗದಲ್ಲಿ ಈ ಒಂದು ಕಲ್ಯಾಣವನ್ನು ಯಾರು ಕೀರ್ತನೆ ಮಾಡುತ್ತಾರೋ, ಹೇಳುತ್ತಾರೋ, ಕೇಳುತ್ತಾರೋ ಅವರಿಗೆ ಪುಣ್ಯಕರವಾದ್ದು. ಸರ್ವ ದುಃಖಹರಂ ಶಿವಂ, ಎಲ್ಲ ದುಃಖ ನಾಶ ಆಗುತ್ತೆ, ಮಂಗಳಕರವಾದ್ದು. ಧನಕಾಮಸ್ಯ ಧನದಂ ಪುತ್ರಕಾಮಸ್ಯ ಪುತ್ರದಂ ರೋಗಾರ್ಥಸ್ಯ ಚ ರೋಗಘ್ನಂ ಜ್ಞಾನಿನಾಂ ಜ್ಞಾನ ಸಾಧನಂ. ಅನೇಕ ಜನರಿಗೆ ವಿಶೇಷವಾಗಿರತಕ್ಕಂಥ ಮದುವೆ ಆಗಬೇಕಾದರೆ ಇದು ಕೇಳಿದ ಕೂಡಲೇ ಮದುವೆ ನಿಶ್ಚಯ ಆಗುವುದು ಎಲ್ಲ ಆಗಿದೆ. ಓಹೋ, ಅದಕ್ಕಾಗಿ ಇದು ಹೇಳಬೇಕಾ ಅಂದರೆ ಹೇಳ್ತಾ ಇದ್ದಾರೆ, ಇದು ಜ್ಞಾನಿನಾಂ ಜ್ಞಾನ ಸಾಧನಂ, ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುತ್ತೆ, ರೋಗ ಇರುವವರ ರೋಗ ನಾಶ ಮಾಡುತ್ತೆ, ಪುತ್ರರು ಬೇಕಾದರೆ ಪುತ್ರರನ್ನು ಕೊಡುತ್ತೆ, ದುಡ್ಡು ಬೇಕಾದ ದುಡ್ಡು ಕೊಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ಕಥೆಯನ್ನು ಶ್ರವಣ ಮಾಡಿಯೇ, ಭಗವಂತನ ಕಥೆಯನ್ನು ಶ್ರವಣ ಮಾಡಿಯೇ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ಎಲ್ಲರೂ ಕೂಡ ಅವರವರ ಪದವಿಗಳನ್ನು ಪಡೆದರಯ್ಯ. ಕಿಮುಕ್ತೇನ ವಿಶೇಷೇಣ ತದನಂತ ಫಲಂ ಶೃಣು. ಈ ಒಂದು ವೆಂಕಟೇಶ ಮಹಾತ್ಮ್ಯವನ್ನು ಯಾರು ಕೇಳುತ್ತಾರೋ ಅದು ಅನಂತ ಫಲಕಾರಿ. ಆವಾಗ ಜನಕ ಮಹಾರಾಜ ಕೇಳ್ತಾ ಇದ್ದಾರೆ, ವದ ವೈಕುಂಠ ಮಾಹಾತ್ಮ್ಯಂ ಕಲವು ತಚ್ಚರಿತಂ ಕಥಂ. ಈ ವೈಕುಂಠ ಮಾಹಾತ್ಮ್ಯ ಈ ಕಲಿಯುಗದಲ್ಲಿ ವಿಶೇಷವಾಗಿ ಅದನ್ನು ಹೇಗೆ ತಿಳ್ಕೋಬೇಕು? ಆವಾಗ ಶತಾನಂದರು ಹೇಳ್ತಾರೆ, ಕೃತೇ ವೃಷಾದ್ರಿಂ ಭಕ್ಷಂತಿ ತೇತಾಯ ಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ನಾಮಾನಿ ಯುಗಭೇದೇನ ಶೈಲಸ್ಯಸ್ಯ ಭವಂತಿ. ಕೃತಯುಗದಲ್ಲಿ ವೃಷಾದ್ರಿ ಅಂತ ಕರೀತಾರೆ, ತ್ರೇತಾಯುಗದಲ್ಲಿ ಅಂಜನಾಚನ, ದ್ವಾಪರದಲ್ಲಿ ಶೇಷಶೈಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೀತಾರೆ. ಯುಗಭೇದದಿಂದ ಈ ಪರ್ವತಕ್ಕೆ ಹೆಸರುಗಳು ಬಂದಿವೆ. ಅವಾಗ ಹೇಳ್ತಾರೆ, ನಾಲ್ಕು ಯುಗದಲ್ಲಿ ನಾಲ್ಕು ಹೆಸರುಗಳು ಬರಲಿಕ್ಕೆ ಏನು ಏನು ಕಾರಣ ಅದನ್ನು ವಿಸ್ತಾರವಾಗಿ ಹೇಳಿ. ಅವಾಗ ಹೇಳ್ತಾರೆ, ಹಿಂದೆ ಕೃತಯುಗದಲ್ಲಿ ವೃಷಭನೆಂಬ ರಾಕ್ಷಸ ಇದ್ದ, ತುಂಬ ಕ್ರೂರ ಕರ್ಮಗಳನ್ನು ಮಾಡ್ತಾ ಇದ್ದ. ಈ ಬೆಟ್ಟವನ್ನು ಆಶ್ರಯಿಸಿ ಅಲ್ಲಿ ತಪಸ್ಸು ಮಾಡುವಂಥವರಿಗೆ ತೊಂದರೆ ಕೊಡ್ತಾ ಇದ್ದ. ಅವನಿಂದ ತೊಂದರೆ ಪಟ್ಟಂಥ ಎಲ್ಲರೂ ಶ್ರೀನಿವಾಸಂ ಹೃಷಿಕೇಶಂ ಶರಣಂಗತಾಃ. ಹೃಷೀಕಗಳು ಅಂದರೆ ಇಂದ್ರಿಯಗಳು, ಅವಕ್ಕೆ ಈಶ ಅಂದರೆ ಬಿಂಬಮೂರ್ತಿ, ಬಿಂಬಮೂರ್ತಿಯಾದ ಶ್ರೀನಿವಾಸನನ್ನು ಶರಣಾಗತರಾದರು. ಭಕ್ತರಿಗೆ ಅಭಯವನ್ನು ಕೊಡತಕ್ಕಂಥ ಶ್ರೀಹರಿ ಪಾದವನ್ನು ಹಿಡಿದಾಗ ಅವನ ಸ್ತೋತ್ರ ಮಾಡಿದರು, ಭಗವಂತ ಪ್ರಾದುರ್ಭೂತನಾದ. ಅವಾಗ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಈ ವೃಷಭನೆಂಬ ರಾಕ್ಷಸ ತುಂಬ ತೊಂದರೆ ಕೊಡ್ತಾ ಇದ್ದಾನಯ್ಯ. ಈ ರಾಕ್ಷಸ ಕಲ್ಪಿತಾತ್ ಕ್ಷರಾತೀತ ತಸ್ಮಾತ್ ರಕ್ಷ. ಈ ರಾಕ್ಷಸನ ನೆಪವಾಗಿ ಬಂದಿರತಕ್ಕಂಥ ಭಯದಿಂದ ನಮ್ಮನ್ನು ರಕ್ಷಿಸು. ರಾಕ್ಷಸ ಕಲ್ಪಿತ ಆತಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರು, ರಾಕ್ಷಸ ಒಂದು ಗೊಂಬೆ, ಅವನ ಮೂಲಕ ತೊಂದರೆ ಕೊಡೋದು ನೀನೇ. ಆದರೆ ನಮ್ಮ ಕರ್ಮಾನುಸಾರ ನಮ್ಮ ಕರ್ಮ ಕಳೆದು ಬಿಟ್ಟರೆ ರಾಕ್ಷಸನ ಬಾಧ ಹೋಗಿಬಿಡುತ್ತೆ. ಆ ರಾಕ್ಷಸ ಮಾಡೋ ಕೆಲಸವನ್ನು ಹೇಳ್ತಾ ಇದ್ದಾರೆ. ಈ ರಾಕ್ಷಸ ಮಹಾಪರಾಕ್ರಮಶಾಲಿ, ತುಂಬೂರು ತೀರ್ಥದಲ್ಲಿ ಮೂರು ಹೊತ್ತು ಸ್ನಾನ ಮಾಡ್ತಾನೆ. ಸಾಲಗ್ರಾಮ ಶಿಲ ಎಂಥದ್ದು, ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಳಾಂ ಅಧೋಮುಖಾಂ. ಸಾಲಗ್ರಾಮಕ್ಕೆ ತೂತಿರುತ್ತೆ, ಅದರಲ್ಲಿ ಎರಡು ಚಕ್ರಗಳಿರುತ್ತೆ, ಎರಡು ನಾಲ್ಕು ಎಷ್ಟು, ಆ ತೂತು ಚಕ್ರಗಳಿರುವಂಥ ರಂಧ್ರ ಅದು ಸಮಾನವಾಗಿ ಈ ಮುಖವಾಗಿದ್ದು ಕೆಳಗೆ ಆಸನ ಇದ್ದರೆ ಅಂಥ ಸಾಲಗ್ರಾಮ ಗೃಹಸ್ಥರಲ್ಲಿ ಶ್ರೇಷ್ಠ. ಅಥವಾ ಆಸನ ಇದ್ದು ತೂತು ಮೇಲ್ಮುಖ ಇದ್ದರೆ ಅದು ಊರ್ಧ್ವಮುಖಿ ಸಾಲಗ್ರಾಮ. ಅದೇ ತೂತು ಆಸನ ಇದ್ದು ಆಸನ ಮಧ್ಯದಲ್ಲೇ ತೂತಿದ್ದರೆ ಮೇಲೊಡಗೆ ಲಿಂಗ ಥರ ಇರುತ್ತೆ, ಕೆಳಗೆ ಚಕ್ರಗಳಿರುತ್ತೆ, ತೂತಿರುತ್ತೆ, ಅದು ಅಧೋಮುಖ ಸಾಲಿಗ್ರಾಮ. ಊರ್ಧ್ವಮುಖ ಅಧೋಮುಖ ಎರಡೂ ಸಾಲಿಗ್ರಾಮಗಳು ಸಾಮಾನ್ಯವಾಗಿ ಗೃಹಸ್ಥರಲ್ಲಿ ಬೇಡ ಅಂತ. ಸಮಮುಖ ಆಗಿರಬೇಕು, ನುಣುಪಾಗಿರಬೇಕು, ಕಪ್ಪು ಅಥವಾ ನೀಲಿ ಬಣ್ಣದ್ದಿರಬೇಕು. ಸುನಿಗ್ಧ ಅಂದರೆ ನೋಡಲಿಕ್ಕೆ ಚೆನ್ನಾಗಿರಬೇಕು, ನುಣುಪಾಗಿರಬೇಕು. ಅಷ್ಟೇ ಅಲ್ಲ, ಮುಷ್ಟಿಯ ಒಳಗೆ ಹಿಡಿಯಬೇಕು. ಇಂಥ ಲಕ್ಷಣಗಳನ್ನು ಹೇಳ್ತಾರೆ. ರಾಕ್ಷಸನಲ್ಲವ, ಅವನು ಅಧೋಮುಖ ಕಳಮುಖವಾಗಿರತಕ್ಕಂಥ ಕರಾಳ ನರಸಿಂಹ ಸಾರಗ್ರಾಮ ಪೂಜೆ ಮಾಡ್ತಾ ಇದ್ದಾನೆ. ನಾರಸಿಂಹಾತ್ಮಿಕಾಂ ದಿವ್ಯಾಂ ಸಕರಾಲಾಂ ಅಧೋಮುಖಾಂ ಕರಾಳ ನರಸಿಂಹದೇವರ ಸಾಲಿಗ್ರಾಮ ಪೂಜೆ ಮಾಡ್ತಾ ಇದ್ದಾನೆ. ಆದರೆ ಆ ಪೂಜಾ ಮಾಡುವುದರಲ್ಲಿ ಒಂದಿದೆ, ಏನು, ನಿತ್ಯಂ ಆರಾಧಯೇ ಅಹಮಿತಿ, ಇವನನ್ನು ನಾನು ಆರಾಧನೆ ಮಾಡೇ ಮಾಡ್ತೀನಿ ಅಂತ ನಿಶ್ಚಿತ್ಯ ಪೂಜಯನ್. ಇದು ಕಲ್ಲಲ್ಲ, ಇದರೊಳಗೆ ಅವನು ಕೂತಿದ್ದಾನೆ ಅಂತ ನಿಶ್ಚಯ ಮಾಡಿಕೊಂಡು ಪೂಜಿದ್ರಂತೆ. ನಮಗಿಂತ ವೃಷಭಾಸುರ ತುಂಬ ದೊಡ್ಡವ. ಯಾಕೆ, ನಮಗೆ ಸಾಲಗ್ರಾಮ ಪೂಜೆ ಮಾಡೋ ಕಾಲಕ್ಕೆ ಅದರೊಳಗೆ ದೇವರಿದ್ದಾರೆ ಎಂಬ ಎಚ್ಚರವೇ ಕಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಆ ಕಲ್ಲಿಗೆ ಅಭಿಷೇಕ ಮಾಡೋದು, ಆ ಕಲ್ಲು ಶೈನಿಂಗ್ ನೋಡಿ ಅಬ್ಬಬ್ಬ ಅಂತ ಆನಂದ ಪಡ್ತಾ ಇರೋದು. ಆ ಒಳಗೊಬ್ಬ ಸ್ವಾಮಿ ಕೂತಾನೆ, ಕದಲು ಅವನು ಕೂತಾನೆ ಎಂಬ ಎಚ್ಚರ ಎಷ್ಟು ಸಲ ಎಷ್ಟು ಕಾಲ ಬರ್ತಾ ಇದೆ ಎಂಬುದು ನಾವು ನೋಡ್ಕೋಬೇಕು. ಇನ್ನೊಬ್ಬರು ಉತ್ತರ ಕೊಡೋದು ಬೇಡ, ನಮಗೆ ಗೊತ್ತಾಗಬೇಕು. ನಿಶ್ಚಯ ಮಾಡಿಕೊಂಡು ಈ ಒಳಗೆ ಕೂತಾನಿವ, ಇವನು ಪೂಜಾ ಮಾಡಬೇಕು ಅಂತ ಮಾಡ್ತಾ ಇದ್ದಾನಂತೆ. ಕೊನೆಗೆ ಪೂಜಾಂತದಲ್ಲಿ ತನ್ನ ಶಿರಸ್ಸನ್ನೇ ಪುಷ್ಪವಾಗಿ ಸಮರ್ಪಣೆ ಮಾಡಿದರೆ ಸ್ವಾಮಿ ಅನುಗ್ರಹದಿಂದ ಪುನಃ ಶಿರವೊಂದು ಕೂಡುತ್ತಾ ಇತ್ತು. ಅಂತಹ ಕಾಲಕ್ಕೆ ವಿಶೇಷವಾಗಿ ಎಷ್ಟು ಕಾಲ ಪೂಜೆ ಮಾಡಿದ? ಹೆಚ್ಚಿಲ್ಲ, 5,000 ವರ್ಷಗಳ ಕಾಲ ಪೂಜೆ ಮಾಡಿದನಂತೆ. ಆವಾಗ ಶಿಲಾ ತಸ್ಮಿನ್ ಕಾಲೇ ಅರವಿಂದಾಕ್ಷ ಪ್ರತ್ಯಕ್ಷ ಸಮಜಾಯತ ಶಿಲಾಂತರ್ಯಾಮಿ ಭಗವಾನ್ ಶ್ರೀನಿವಾಸ ಸತಾಂಗತಿ. ಆ ಶಿಲೆ ಒಳಗಿರತಕ್ಕಂಥ ಭಗವಂತನೇ ಹೊರಗೆ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಋಷಿಕೇಶ ಅವನನ್ನು ನೋಡಿ ದಂಡಾಕಾರವಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ವೃಷಭಾಸುರ. ಅಷ್ಟೇ ಅಲ್ಲ, ಪಪಾತ ರಾಜ ಶಾರ್ದೂಲ ಸ ವಿಸಂಜ್ಞಾಮ ಉಪೇಯವಾನ್. ಆ ದೇವರನ್ನು ನೋಡಿ ಅವನಿಗೆ ಎಚ್ಚರ ತಪ್ಪಿತು. ಒಂದು ಮುಹೂರ್ತದಲ್ಲೇ ಎದ್ದ, ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಕೇಶವಾನಂದ ಗೋವಿಂದ ಶ್ರೀನಿವಾಸ ಸುರೋತ್ತಮ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮಿಷ್ಠ ಪದಂ ಹರೇ ನಯಾಚೇ ಜಗತಾಂ ನಾಥ ಯುದ್ಧ ಭಿಕ್ಷಾಂ ಚ ದೇಹಿ ಮೇ. ಹೇ ಸ್ವಾಮಿ ಶ್ರೀನಿವಾಸ ಸುರೋತ್ತಮ ಕೇಶವ ಅನಂತ ಗೋವಿಂದ, ನನ್ನ ಮೋಕ್ಷ ಬೇಡವೋ ಸ್ವರ್ಗ ಬೇಡವೋ ಬ್ರಹ್ಮ ಪದವಿ ಬೇಡಪ್ಪ ನನಗೆ, ನನಗೆ ಯುದ್ಧ ಮಾಡಬೇಕು ನಿನ್ಸಲಿ ಅಂತ ಆಸೆ ಆಗಿದೆಯೋ ಯುದ್ಧ ಕೊಡು. ಯಾಕೆ ಯುದ್ಧ? ದಶಾವತಾರಗಳಲ್ಲಿ ನಿನ್ನ ಯುದ್ಧದ ಪರಾಕ್ರಮನ ಕೇಳಿದೆ, ಅದಕ್ಕೆ ಯುದ್ಧ ಮಾಡಬೇಕು ಅಂತ ಇಷ್ಟ. ಆವಾಗ ಕಿಂಚಿತ್ ದಾಸ್ಯಂ ಕುಹರಿ ಸ್ವಲ್ಪ ನಕ್ಕನಂತೆ, ಸರಿ ಆಯಿತಪ್ಪ. ಆವಾಗ ಕೃಷ್ಣ ಸರಿ ಅಂದಾಗ ಅದ್ಭುತವಾದ ಯುದ್ಧ ಆಯಿತು. ಅಲ್ಲಿ ಹೇಳ್ತಾರೆ ಅದ್ಭುತವಾದ ಯುದ್ಧ ಅಂದರೆ ಸ್ವತಂತ್ರನಾದವ ಯುದ್ಧ ಮಾಡಿದ, ಅಸ್ವತಂತ್ರನಾದವ ಪೇಪರ್ ಟೈಗರ್ ಅಂತ ಹೇಳ್ತಾರಲ್ಲ ಆ ಥರ ಅವನೊಳಗಿದ್ದು ಶ್ರೀನಿವಾಸನೇ ಯುದ್ಧ ಮಾಡಿಸಿದ. ಆ ಯುದ್ಧ ಅದ್ಭುತ ಅಲ್ಲವೇ? ಯಾವ ರೀತಿಯಲ್ಲಿ? ವೃಷಭಾಸುರನೇ ಯುದ್ಧ ಮಾಡಿದ ಅಂತ ನೋಡಿದರೆ ಅದು ಅದ್ಭುತ ಅಂದುಕೊಂಡ್ರೆ ನಮ್ಮಷ್ಟು ದಡ್ಡರು ಪರಮಾವಧಿ ಯಾರಿಲ್ಲ. ಅಸ್ವತಂತ್ರನಾದ ಅವನಲ್ಲಿ ಅಂಗಾಂಗಗಳಲ್ಲಿ ತನ್ನ ಕೈಕಾಲುಗಳನ್ನು ಇಟ್ಟು ಅವನ್ನು ತನ್ನ ಕೈಯಿಂದ ಅವನ ಕೈ ತನ್ನ ಕಾಲಿಂದ ಅವನ ಕಾಲನ್ನು ಕದಲಿಸ್ತಾ ಯುದ್ಧ ಮಾಡಿಸಿದ್ದು ಸ್ವಾಮಿ ಆದಾಗ ಆ ಯುದ್ಧ. ಈ ಕಡೆ ಶ್ರೀನಿವಾಸ, ಅವನೊಳಗೆ ಶ್ರೀನಿವಾಸ. ನಂತರ ದೇವತೆಗಳು ಕೂಡ ಆಶ್ಚರ್ಯಪಟ್ಟರಂತೆ ಆ ದೇವರು ಮಾಡುವಂಥ ಇದನ್ನು ನೋಡಿ. ನಂತರ ದೇವರು ಅಂದ್ರೆ ಅದೇ ಚೆನ್ನಾಗಿ ಯುದ್ಧ ಮಾಡ್ತಾ ಇದೆಯಪ್ಪ, ಈಗ ನೋಡು ಗರುಡನನ್ನು ನೋಡು ಅಂತ ಗರುಡನ ಮೇಲೆ ಸಹಸ್ರಾಯುಧನಾಗಿ ಭಗವಂತ ನಿಂತ. ಆವಾಗ ತಾನೂ ಕೂಡ ಒಂದು ಗರುಡನನ್ನು ಸೃಷ್ಟಿ ಮಾಡಿಕೊಂಡು ತಾನೂ ಕೂಡ ಹಾಗೇ ಬಂದ. ಆವಾಗ ಶ್ರೀನಿವಾಸ ಅವನನ್ನು ಕತ್ತರಿಸಿ ಹಾಕಲಿಕ್ಕೆ ಕ್ಷಣ ಅಷ್ಟೇ ಅಲ್ಲ, ಅವನೊಳಗಿಂದ ಸರಕೊಂಡ್ರೆ ಬಿದ್ದೇ ಬಿಡ್ತಾನವನು. ಆದರೂ ಸ್ವಾಮಿ ಅವನನ್ನು ಹೊಗಳ್ತಾ ಇದ್ದಾನೆ, ಬಹಳ ಚೆನ್ನಾಗಿ ಹೇಳಿದ್ದೆಪ್ಪ, ಈಗ ನೋಡು ಚಕ್ರದಿಂದ ನಿನ್ನ ತಲೆ ಕತ್ತರಿಸ್ತೀನಿ, ಏನು ಮಾಡ್ತೀಯ? ಆವಾಗ ಅಡ್ಡ ಬೀಳತಾ ಇದ್ದಾನೆ, ಹೇಳ್ತಾ ಇದ್ದ ಇತ್ಯುಕ್ತೋ ದೇವರಾಜೇನ ವೃಷಭೋ ದಂಡವದ್ಭುವಿ ಪ್ರಣಿಪತ್ಯಾಹ ವಿಶ್ವೇಶಂ ಅಸ್ತುವತ್ ರಾಕ್ಷಸೇಶ್ವರ. ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾನೆ ಆ ರಾಕ್ಷಸ ರಾಜ. ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ. ಹೇ ಚಕ್ರಪಾಣಿ ನಮಸ್ಕಾರವಯ್ಯ, ನಿನ್ನ ಚಕ್ರದ ಮಹಿಮೆ ನಾ ಕೇಳಿದ್ದೇನೆ. ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಯಾರು ನಿನ್ನ ಚಕ್ರದಿಂದ ತಪ್ತ ಮುದ್ರಾಂಕಿತ ಮಾಡಿಕೊಳ್ತಾರೋ ಅವರೆಲ್ಲ ವಿಶೇಷವಾಗಿ ಮುಕ್ತಿ ಪಡೆಯುತ್ತಾರೆ. ನಿನ್ನ ಚಕ್ರದಿಂದ ಕೀರ್ತಿಮಾನ್ ಎಂಬ ರಾಜ ಕೀರ್ತಿ ಪಡೆದನಯ್ಯ. ಇನ್ನ ಹೇಳ್ತಾ ಇದ್ದಾನೆ ತ್ವಚ್ಚಕ್ರೇಣ ಹತಃ, ನಿನ್ನ ಚಕ್ರದಿಂದ ನಾನು ಸತ್ತು ಹೋದರೆ ಗಚ್ಚಾಮಿ ತಹೋ ಮಂದಿರಂ, ನಿನ್ನ ಮಂದಿರಕ್ಕೆ ನಾನು ಹೋಗ್ತೇನಯ್ಯ. ಇಂಥ ಯವಮುಕ್ತ್ವಾ ಈ ರೀತಿಯಾಗಿ ಹೇಳಿ ಹರೇಹೇ ಪಾದವು ಪಸ್ಪರ್ಶ ವೃಷಭಾಸುರ, ದೇವರ ಪಾದಗಳ ಸ್ಪರ್ಶ ಮಾಡಿದ. ವರಂ ಯಯಾಚೆ ವೃಷಭ ಶೈಲೋ ಮದವಿದಸ್ತುತಿ, ಈ ಬೆಟ್ಟಕ್ಕೆ ನನ್ನ ಹೆಸರಿಡಯ್ಯ. ಅಷ್ಟೇ ಅಲ್ಲ, ದೇವರೇನು ಮಾಡಿದ್ದವಾಗ ಸಮಾಲಿಂಗ್ಯ, ಅವನನ್ನು ಆಲಿಂಗನ ಮಾಡಿಕೊಂಡಂತೆ ದೇವರು. ಭವೇ ದೇವಂ, ಹಾಗೇ ಆಗ್ಲಿಪ್ಪ ಅಂತ ಹೇಳಿ ಇತ್ಯುಕ್ತ ಹರಿಣ ತಥಃ ವಿಸೃಷ್ಟ ಚಕ್ರ ಸಂಚಿನ್ನ ತೆಕ್ತವಾನ್ ಸಕಲೇವರಂ. ಅವನ ಶರೀರ ಬಿಡುಗಡೆ ಮಾಡಲಿಕ್ಕೆ ಚಕ್ರ ಪ್ರಯೋಗ ಮಾಡಿದರೆ ಆ ತಲೆ ಕತ್ತರಿಸ್ತು ಅವನು ಬಿಟ್ಟ ಶರೀರ. ಆದ್ದರಿಂದ ವೃಷಭಶೈಲ ಅಂತ ಬಂತು ಹೆಸರಿಗೂ. ಚೆನ್ನಾಗಿದೆ. ಅವನು ಅಸುರ ರಾಕ್ಷಸ, ಅವನು ದೇವರ ಸ್ತೋತ್ರ ಮಾಡೋದೇನು, ದೇವರಿಗೆ ನಮಸ್ಕಾರ ಮಾಡೋದೇನು, ದೇವರ ಪಾದ ಹಿಡಿಯೋದೇನು, ದೇವರು ಆಲಿಂಗನ ಮಾಡಿಕೊಳ್ಳೋದೇನ್ರಿ ಅಂದರೆ ಹೇಳ್ತಾರೆ, ಏನು ಶ್ರೀನಿವಾಸ ಕಲ್ಯಾಣ ಮೊದಲೆಲ್ಲ ಕೇಳಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಂದರು ಅಲ್ಲಿ ಇಬ್ಬರಿದ್ದಾರೆ, ಸಜ್ಜೀವಿ ದುರ್ಜೀವಿ ಇಬ್ಬರು ಇದ್ದಾರೆ. ಆ ದುರ್ಜೀವಿಗೆ ದುರ್ಗತಿ, ಸಜ್ಜೀವಿಗೆ ಸದ್ಗತಿಯಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೇಗೆ ಹೆಸರು ಬಂತು ಹೇಳ್ತಾರೆ. ಹಿಂದೆ ಕಪಿರಾಜ ಕೇಸರಿ ಅವರ ಪತ್ನಿ ಅಂಜನ ಕಂಜಲೋಚನ ಹೆಸರ ಹೇಳ್ತಾರೆ. ಆಕೆ ಮಗನಾಗಿ ಹನುಮಂತ ಬರಬೇಕಾದರೆ ಆಕೆಗೆ ಏನು ಕ್ವಾಲಿಫಿಕೇಶನ್, ಬೇರೆ ಹೆಣ್ಮಗಳಲ್ಲಿ ಬರ್ಬೋದಲ್ಲ, ಆಕೆ ಹತ್ರ ಬರಲಿಕ್ಕೆ ಏನು ಕಾರಣ ಅಂತ ಹೇಳ್ತಾ ಇದ್ದಾರೆ. ಕಂಜಲೋಚನ, ಕಮಲದಳದಂತೆ ಕಣ್ಣಿತ್ತಂತೆ ಆಕೆಗೆ. ಅಲ್ಲ ಕಣ್ಣು ಕಟ್ಕೊಂಡು ಏನು ಮಾಡ್ತೀರಾ ಅಂದರೆ ಹೇಳ್ತಾರೆ, ಅಂಟಿಲ್ಲದ ಕಣ್ಣು. ಕಮಲ ನೀರಲ್ಲೇ ಇರುತ್ತೆ, ಅಂಟಿರಲ್ಲ. ಅಂದರೆ ಯಾರಿಗೆ, ಯಾರ ಕಣ್ಣಿಗೆ ಸಂಸಾರದಲ್ಲಿದ್ದರೂ ಅಂಟಿಲ್ಲವೋ ಯಾರಿಗೆ ಅಂಟಿರಲ್ಲ, ದೇವರ ಕಡೆ ಅಂಟು ಬಂದವರಿಗೆ ಮಾತ್ರ ಈ ಅಂಟು ಹೋಗಿರುತ್ತೆ ಅಂಥವಳು ಆಕೆ. ಅದಕ್ಕೆ ಹನುಮಂತ ಆಕೆ ಮಗನಾಗಿ ಬಂದದ್ದು. ಅಲ್ಲೇ ಎಲ್ಲ ಹಾಕ್ತಾರೆ ರಹಸ್ಯಗಳು, ಬಿಚ್ಚಿ ನೋಡಿದ್ರೆ ಗೊತ್ತಾಗತ್ತೆಯಪ್ಪ ಅಂತ. ಮತಂಗ ಮುನಿಗಳಲ್ಲಿ ಬಂದು ಮಕ್ಕಳಿಲ್ಲ ಅಂತ ಕೇಳಿಕೊಂಡಾಗ ಅವಾಗ ವಿಶೇಷವಾಗಿ ಹೇಳ್ತಾ ಇದ್ದಾಳೆ, ನನಗೆ ಮಕ್ಕಳಿಲ್ಲ ಅಂದಾಗ ಮತಂಗರು ಹೇಳ್ತಾ ಇದ್ದಾರೆ ಮುನಿಗಳು, ಪಂಪ ಪೂರ್ವ ದಿಕ್ಕಿನಲ್ಲಿ ವಿಶೇಷವಾಗಿರತಕ್ಕಂಥ 50 ಯೋಜನ ದೂರದಲ್ಲಿ ನರಸಿಂಹಾಶ್ರಮ ಅಂತಿದೆ, ಅದರ ದಕ್ಷಿಣ ಭಾಗದಲ್ಲಿ ನಾರಾಯಣ ಗಿರಿಯ ತಟ, ಅದರಲ್ಲಿ ಸ್ವಾಮಿ ಪುಷ್ಕರಣಿ ತೀರ, ವಿಶೇಷವಾಗಿ ಆ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಸ್ವಲ್ಪ ದೂರದಲ್ಲಿ ವಿಯದ್ಗಂಗಾ ಆಕಾಶಗಂಗಾ ಅಂತಿದೆ, ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಹೆಚ್ಚು ಕಾಲ ಬೇಡ, 12 ವರ್ಷಗಳ ಕಾಲ ತಪಸ್ಸು ಮಾಡುವುದು, ದ್ವಾದಶಾಬ್ದಂ ತಪಶ್ಚರ ಅಂದರು. ಆ ಪುಣ್ಯದಿಂದ ನಿನಗೆ ಒಳ್ಳೆ ಗುಣವಂತನಾಗಿರತಕ್ಕಂಥ, ಗುಣಾಧಿಕನಾಗಿರತಕ್ಕಂಥ, ಅಧಿಕ ಗುಣಗಳಿರತಕ್ಕಂಥ ಮಗನಾಗ್ತಾನೆ ಅಂತ ಹೇಳಿದಾಗ ಬರ್ತಾ ಇದ್ದಾಳೆ, ಸ್ವಾಮಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ, ಅಶ್ವತ್ಥ ವೃಕ್ಷಗಳ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ನಾವು ಹೋಗ್ತೀವಿ ಅಲ್ಲಿಗೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವೇ ಮಾಡಲ್ಲ, ಬುಳುಕ್ಕಂತ ಎಲ್ಲಿ ಇಳಿದಿರ್ತೀವೋ ಅಲ್ಲೇ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾರೆ, ನಂತರ ಅಶ್ವತ್ಥ ಪ್ರದಕ್ಷಿಣೆ ಅಲ್ಲಿ ಸ್ನಾನ ಮಾಡಿದರೆ ತಾನೇ ಅಲ್ಲೇ ಇರುವ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡೋದು. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಇಲ್ಲ, ಏನೂ ಇಲ್ಲ, ವರಾಹ ದೇವರ ನಮಸ್ಕಾರ ಇಲ್ಲವೇ ಇಲ್ಲ, ಅರ್ಜೆಂಟಾಗಿ ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಆದಮೇಲೆ ಸ್ನಾನವೇ ಇಲ್ಲ, ಪಾನವೆಲ್ಲಿ ಆ ನೀರಿಂದು, ನತ್ವಾ ಪೀತ್ವಾ ತತ್ ಸಲಿಲಂ ಶುಭಂ, ವಿಶೇಷವಾದ ನೀರನ್ನು ತಗೊಂಡಂತೆ ಕುಡಿದು ಆಕಾಶ ಗಂಗೆಗೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾಳೆ. ಮುನಿಗಳಿಗೆ ನಮಸ್ಕಾರ ಮಾಡಿ, ಗಂಡನಿಗೆ ನಮಸ್ಕಾರ ಮಾಡಿ, ಉಪವಾಸದಲ್ಲಿ ಇದ್ದುಕೊಂಡು ಬಾಹ್ಯ ಭೋಗಗಳನ್ನು ಬಿಟ್ಟು ಕಟ್ಟಿಗೆಯಂತೆ ಶರೀರ ಮಾಡಿದ್ಲಂತೆ. ಕಾಷ್ಟವತ್ ಪರ್ಯವಸ್ಥಾಪ್ಯ ಶರೀರಂ ಸ್ವಾತ್ಮನ ಶುಚಿಹಿ, ತನ್ನ ಶರೀರವನ್ನು ಕಟ್ಟಿಗೆಯಂತೆ ಮಾಡಿದ್ರೆ, ಕಟ್ಟಿಗೆ ನಾವು ಏನು ಮಾತಾಡಿದರೂ ಎಷ್ಟು ನಾವು ಅಯ್ಯೋ ಅಂದರೂ ಏನು ಮಾತಾಡಲ್ಲ, ಹಾಗೆ ಹೊರಗಿನ ಭೋಗಗಳಿಗೆ ಶರೀರ ಸ್ಪಂದಿಸದೇ ಇರೋದು ಕಟ್ಟಿಗೆ ಅಂತಾಗೋದು ಆ ಥರ. ನಂತರ 1 ವರ್ಷ ಆದ ಕೂಡಲೇ ದಿನಾಗಲೂ ವಾಯುದೇವರು ಫಲವನ್ನು ತಂದು ಹಾಕ್ತಾ ಇದ್ರು. ಒಂದು ದಿವಸ ತಮ್ಮದೇ ಆದ ಸ್ವರೂಪವನ್ನು ಆ ಫಲದಲ್ಲಿಟ್ಟು ಆಕೆ ಕೊಟ್ಟಿದ್ದಾರೆ. ಅದು ಸ್ವೀಕಾರ ಮಾಡಿದ ಕೂಡಲೇ ಆಕೆಗೆ ಗರ್ಭ ಆಗ್ತಾ ಇದೆ. ಅಲ್ರಿ, ಹಣ್ಣು ತಿಂದರೆ ಗರ್ಭ ಇಲ್ಲಾದ್ರೆ ಆಗತ್ತಾ? ನಮ್ಮವ್ರಿಗೆಲ್ಲ ತುಂಬ ಡೌಟ್ ಬರ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ, ಕಲಿಯುಗದಲ್ಲೇ ವಿಶೇಷವಾಗಿರತಕ್ಕಂಥ ವೈಕುಂಠದಾಸರು ಅಂತ. ಇವತ್ತಿನ ದಿನ ವೇಣುಗೋಪಾಲದಾಸರ ಆರಾಧನೆ. ವೇಣುಗೋಪಾಲದಾಸರು ಹಿಂದಿನ ಜನ್ಮದಲ್ಲಿ ವೈಕುಂಠದಾಸರಾಗಿದ್ದರು. ವೈಕುಂಠದಾಸರು ಒಂದು ಸಲ ಒಬ್ಬರಿಗೆ ಮಕ್ಕಳಾಗಲಿಕ್ಕೆ ಹಣ್ಣನ್ನು ಅಭಿಮಂತ್ರಣ ಮಾಡಿಕೊಟ್ಟು, ತಮ್ಮ ಹತ್ರ ಇರುವ ಲಿಂಗಾಯತ ಹೆಣ್ಣು ಪಾಪ ಮಾದಮ್ಮ ಅಂತ, ಆಕೆ ಕೈ ಕೊಟ್ಟು ಅವ್ರಿಗೆ ಕೊಟ್ಟು ಬಾಮ್ಮ ಅಂತ ಹೇಳ್ತಾರೆ. ಇದು ಕೊಟ್ಟರೆ ಏನಾಗುತ್ತೆ, ತಿಂದರೆ ಮಕ್ಕಳಾಗ್ತಾರೆ ಅಂತ ಹೇಳಿದರು. ಪಾಪ ಆಕೆಗೆ ಗಂಡ ಇದ್ದಿಲ್ಲ, ಮಕ್ಕಳು ಇಲ್ಲ, ಅದಕ್ಕೆ ಇದು ತಿಂದರೆ ಮಕ್ಕಳಾಗ್ತಾರೆ ಅಂತ ತಿಂದುಬಿಟ್ಟು ಗರ್ಭ ಬಂತು. ಜಗತ್ತು ನಂಬಿಲ್ಲ ಹಣ್ಣು ತಿಂದರೆ ಗರ್ಭ ಬರುತ್ತಾ, ಇದಕ್ಕೆ ಕಾರಣ ಈ ದಾಸರೇ ಅಂತ ಅವ್ರನ್ನ ಬಹಿಷ್ಕಾರ ಹಾಕಿದರು. ಕೊನೆಗೆ ಸ್ವಾಮಿ ಪರಿಹಾರ ಮಾಡಿದ, ಅವರ ಮಹಿಮೆಯನ್ನು ತೋರಿದ. ಎಲ್ಲಿಗೆ ಬಂತು, ಕಲಿಯುಗದಲ್ಲೇ ಬಾಳೆಹಣ್ಣು ತಿಂದದ್ದಕ್ಕೆ ಮಕ್ಕಳಾದರೆ ಆಗ ವಾಯುದೇವರು ಕೊಟ್ಟ ಹಣ್ಣು ತಿಂದರೆ ಗರ್ಭ ಬರಲ್ಲವೇ ಅಲ್ಲವೇ. ನಾವು ಎಷ್ಟು ಬುದ್ಧಿವಂತರು ಅಂದರೆ, ನಮಗೆ ಗೊತ್ತಿದ್ದ ವಿಷಯವೇ ಯಾವ ರಷ್ಯಾದವನೋ ಜಪಾನವನೋ ಹೇಳಿದ್ರೆ ನಂಬ್ತೀವಿ, ನಮ್ಮವರು ಹಿರಿಯರು ಹೇಳಿದರೆ ನಂಬಲ್ಲ. ನಮ್ಮ ದುರಂತ, ನಮ್ಮ ಪರಿಸ್ಥಿತಿ ಅಂತಹದ್ದು, ಏನು ಮಾಡಲಿಕ್ಕಾಗುತ್ತೆ. ಸರಿ, ಆಗ ಆಕೆ ವಿಶೇಷವಾಗಿ ಹನುಮಂತನನ್ನು ಪಡೆಯುತ್ತಾ ಇದ್ದಾಳೆ. ಅವ್ರು ಹೇಳ್ತಾರೆ, ವಿಶೇಷವಾಗಿ ವಾಯುದೇವರೇ ಗರ್ಭದಲ್ಲಿ ಬಂದಿದ್ದಾರೆ. ಹನುಮಂತ ಮಿಮಂ ಪ್ರಾಹುಹು ಮನಯೋ ವೀತ ಕಲ್ಮಷಾಹ, ಕಲ್ಮಷವೇ ಇಲ್ಲದ ಮುನಿಗಳೆಲ್ಲ ಆ ಹುಡುಗನನ್ನು ಹನುಮಂತ ಹನುಮಂತ ಹನುಶಬ್ದೋ ಜ್ಞಾನವಾಚಿ ಜ್ಞಾನವಂತ ಅಂತ ಕರೆದರು. ಅದಕ್ಕೆ ಅಂಜನಾ ದೇವಿ ತಪಸ್ಸು ಮಾಡಿದ್ದಕ್ಕೆ ಅಂಜನ ಶೈಲ ಅಂತ ಹೆಸರು ಬಂತ ಬೆಟ್ಟಕ್ಕೆ. ನಂತರ ಜನಕ ಮಹಾರಾಜ ಹೇಳ್ತಾ ಇದ್ದಾರೆ, ತುಂಬ ಸಂತೋಷ ಆಯಿತು, ದ್ವಾಪರ ಯುಗದಲ್ಲಿ ಶೇಷಶೈಲ ಅಂತ ಹೆಸರು ಹೇಗೆ ಬಂತು? ಅದಕ್ಕೆ ವಿಶೇಷವಾಗಿರತಕ್ಕಂಥ ಇದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಪುರ ವೈಕುಂಠ ನಗರೇ ದ್ವಾರಿ ಶೇಷಂ ಸಮಾಧಿಶತು. ವೈಕುಂಠದಾಸರಿಗೆ ಎಲ್ಲ ಬಹಿಷ್ಕಾರ ಹಾಕಿದರಲ್ಲ, ಅವರು ಸುಮ್ಮನೆ ಇದ್ದರು. ಹರಿಚಿತ್ತ ಅಂದರು, ತಂದೆ ಶ್ರಾದ್ದ ಬಂತು, ಯಾರೂ ಊಟಕ್ಕೆ ಬರಲಿಲ್ಲ, ಉಪವಾಸ ಕೂಡೋಣ ಅಂತ ಅಡಿಗೆ ಎಲ್ಲ ಮಾಡಿಸಿದ್ರು, ಬ್ರಾಹ್ಮಣರಿಗಾಗಿ ಕಾದಿದ್ರು. ಸರಿಯಾದ ಮಧ್ಯಾಹ್ನ ಹೊತ್ತಿಗೆ ಇಲ್ಲ ಬ್ರಾಹ್ಮಣರು ಬಂದರು, ಆಶ್ಚರ್ಯಕರವಾಗಿ ಆನಂದಪಟ್ಟರು. ಶ್ರಾದ್ದ ಮುಗಿಯಿತು. ಮಾರನೇ ದಿನ ದೇವರ ಗುಡಿ, ಚನ್ನಕೇಶವನ ಗುಡಿ ಬಾಗಿಲು ಅರ್ಚಕರು ತೆಗೀತಾರೆ. ಹಿಂದಿನ ದಿನ ರಾತ್ರಿ ಏನು ಇದ್ದಿಲ್ಲ, ಬೆಳಿಗ್ಗೆ ನೋಡಿದರೆ ದೇವರ ಮುಂದೆ ಎಳ್ಳು ದರ್ಭೆ ಎಲ್ಲ ಇದೆ, ಅಕ್ಕಿ, ದೇವರು ಬಿಳಿ ಪಂಚಿ ಹುಟ್ಟಿದ್ದಾನೆ. ಆತ ಹುಟ್ಟಿದ ರೇಷ್ಮೆ ವಸ್ತ್ರ ಎಲ್ಲ ಪಕ್ಕಕ್ಕಿದೆ, ಇವರು ಉಡಿಸಿದ್ದು. ದೇವ ಬಿಳಿ ಪಂಚೆ ಹುಟ್ಟಿದ್ದಾನೆ, ಅವರು ಕೊಟ್ಟ ಸೀರೆ ಅವೆಲ್ಲ ಆ ಅಮ್ಮನವರ ಹತ್ರ ಇದೆ. ಅವರು ಆಶ್ಚರ್ಯ ಪಡ್ತಾರೆ, ನಾವು ಬೀಗ ಹಾಕೊಂಡು ಹೋಗಿದ್ದೀವಿ, ಎಲ್ಲಿಂದ ಬಂತಿದು ಆಶ್ಚರ್ಯ? ಅವಾಗ ಇದೆಲ್ಲ ಮಾಡೋದು ಈ ದಾಸರೇ, ಕರೆಸಿರಿ ಅಂದರು. ದಾಸರು ಬರ್ತಾರೆ, ಏನಪ್ಪ ಏನಾಯಿತು, ನಂಗೆ ಬಹಿಷ್ಕಾರ ಹಾಕಿದ್ರಲ್ಲ, ಬರ್ಬೋದಾ ನಾನು ದೇವರ ಹತ್ರಿಗೆ? ಏ ಬನ್ನಿ ಬನ್ನಿ ನೋಡ್ರಿ ಅಂತ ನೋಡಿದರೆ ಇವರು ಕೊಟ್ಟ ಪಂಚೆಯೇ ಹುಟ್ಟಿದ್ದಾನೆ ಭಗವಂತ. ಅವಾಗ ಹಾಡು ಮಾಡ್ತಾರೆ ಅವರು, ನೀನೇ ಶ್ರಾದ್ದಕ್ಕೆ ಬಂದವ ದೇವರ ದೇವ. ಆ ರೀತಿಯಲ್ಲಿ ಅವಾಗ ದೇವ ಹೇಳ್ತಾನೆ, ಒಬ್ಬರಲ್ಲಿ ಆವಿಷ್ಟರಾಗಿ ಅವರು ಶುದ್ಧರು, ಅವರು ಹಣ್ಣು ಕೊಟ್ಟದ್ದಕ್ಕೆ ಗರ್ಭ ಬಂತು ಅಂತ ಹೇಳಿದಾಗ ಎಲ್ಲರೂ ತಲೆಬಾಗಿ ಅವರಿಗೆ ಪ್ರತ್ಯೇಕವಾಗಿ ಭಗವಂತನ ಏಕಾಂತ ಸೇವೆಗೆ ಅವರನ್ನು ಕರೆಸ್ತಾರೆ. ಹಾಗೆ ಕಲಿಯುಗದಲ್ಲೇ ನಡೆದಾಗ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ನಡೆಯೋದು ಏನು ಆಶ್ಚರ್ಯ. ನಂತರ ಮುಂದೆ ವೈಕುಂಠ ನಗರದಲ್ಲಿ ದ್ವಾರದಲ್ಲಿ ಶೇಷದೇವರನ್ನು ಇಟ್ಟು, ಅಪ್ಪ ಬೇರೆಯವ್ರನ್ನ ಯಾರನ್ನ ಬಿಡಬೇಡ, ವಾಯುದೇವರು ಬರ್ತಾ ಇದ್ದಾರೆ. ವಾಯುದೇವರು ಬಂದು ವಿಶೇಷವಾಗಿ ಅಯ್ಯ ನನ್ನ ಒಳಕ್ಕೆ ಬಿಡು ಅಂತ ಹೇಳಿದಾಗ ಶೇಷದೇವರು ಹೇಳುತ್ತಾರೆ, ದೇವರು ಹೇಳಿದ್ದಾರೆ ಬೇರೆಯವನ್ನು ಬಿಡಬಾರದು ಅಂತ ಹೇಳಿದರು. ಶೇಲೆ, ನಿನಗೆ ಹೇಳಿದ್ದು ಅರ್ಥ ಮಾಡಿಕೊಳ್ಳಯ್ಯ, ಬೇರೆಯವನು ಬಿಡಬೇಡ ಅಂದರು, ನಾನು ಮಗನಯ್ಯ, ನನ್ನ ಬಿಡಬೇಕು. ಏ ಬಿಡಲ್ಲ ನಾನು. ಅವಾಗ ಹೇಳ್ತಾ ಇದ್ದಾರೆ, ಜಯವಿಜಯರಿಗೆ ಶಾಪ ಬಂದಿದ್ದು ಗೊತ್ತಿಲ್ಲವೇ. ಇಬ್ಬರಿಗೆ ಮಾತು ಚಕಮಕಿ ಆಯಿತು. ದೇವರು ಬಂದರು ಹೊರಕ್ಕೆ. ಏ ಶೇಷ, ಯಾರಯ್ಯ ಬೇರೆಯವರು ಬಂದಿದ್ದು? ನಾನು ಹೇಳಿದ್ದು ಬೇರೆಯವನು ಬಿಡಬೇಡ ಅಂತ, ನನ್ನ ಮಗನನ್ನೇ ಯಾಕೆ ಬಿಟ್ಟಿಲ್ಲ ಅಂತ. ಬೇರೆಯವ್ರು ಯಾರು ಬಂದರು? ನೋಡ್ರಿ ಸ್ವಾಮಿ, ಈ ವಾಯು ಬಂದು ಬಾಯಿ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ, ನಿನ್ನ ಭಕ್ತರಲ್ಲಿ ನನಗೆ ಸಮಾನ ಯಾರಿದ್ದಾರೆ ಹೇಳು. ಹಾ ಹೌದು ಹೌದು, ಆದರೆ ಬಲದಲ್ಲಿ ಎಲ್ಲದರಲ್ಲಿ ನಾನೇ ಅಲ್ವಾ ಅಂದರೆ ಅಂದರೆ ಶೇಷದೇವರು ಎಂದೂ ಅಜ್ಞಾನ ಬರಲ್ಲ. ಚೂರು ಅಸುರಾವೇಶಾದಿಗಳು ಅಥವಾ ಪ್ರಾರಬ್ಧ ಕರ್ಮದಿಂದ ಚೂರು ಹಾಗೆ ಬರುತ್ತೆ, ಅದು ತಾತ್ಕಾಲಿಕ. ನಮಗೆ ಸದಾಕಾಲ ಇರುತ್ತೆ ನಮ್ಮ ಪ್ರಾರಬ್ಧ. ನಾವು ಶೇಷದೇವರನ್ನು ಈ ಮಾತ್ರಕ್ಕೆ ಅಯ್ಯೋ ಬಂತು ಅಂತ ಅನ್ನಬಾರದು. ಅವಾಗ ದೇವರು ಹೇಳುತ್ತಾರೆ, ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತರಂ. ಅಯ್ಯ, ಬರೇ ಮಾತಿನಿಂದ ಪೌರುಷ ನೋಡಲ್ಲ, ಕೆಲಸ ಮಾಡಿ ನೋಡಿಸು ಅಂತ ಹೇಳಿದಾಗ, ಇಲ್ಲೇ ವಿಶೇಷವಾಗಿ ಆನಂದಾದ್ರಿ ಅಂತಿದೆ, ಅದಕ್ಕೆ ಹೋಗಿ ಸುತ್ತುಕೋ. ನೀನು ಸುತ್ತುಕೊಂಡು ಕೂತ್ರೆ ಯಾರಯ್ಯ ಕದಲಿಸ್ತಾರೆ? ವಾಯು ಕದಲಿಸಿದರೆ ಆತ ಶ್ರೇಷ್ಠ, ಇಲ್ಲ ನೀನೇ ಶ್ರೇಷ್ಠ. ಸಸತರ ಹೊರಟೋದ್ರಂತೆ. ವಾಯುದೇವರು ನಮಸ್ಕಾರ ಮಾಡಿ ಹೋಗ್ತಾರೆ, ಕನಿಷ್ಠಾಂಗುಲಿ ಸ್ಪರ್ಶ ಮಾಡಿದರು. ಅವಾಗ ಭೋಗಿ ಸಂಯುತ ಪರ್ವತ ವಿಶೇಷವಾಗಿ ಗಾಳಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಅವಾಗ ಹೇಳ್ತಾ ಇದ್ದಾರೆ, ಆ ಆನಂದಾದ್ರಿಯ ತಂದೆ ಆಗಿರತಕ್ಕಂಥ ಮೇರುಹು ತುಷ್ಟಾವ ಮಾರುತಿ ವಿಶೇಷವಾಗಿರೋದು ವಾಯುಂ ತುಷ್ಟಾವ. ವಾಯುದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಅಯ್ಯ ನನ್ನ ಮಗನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮಿಬ್ಬರ ಮಧ್ಯೆ ಜಗಳದಲ್ಲಿ, ಆದ ಕಾರಣ ನನ್ನ ಮಗನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ, ಅವಾಗ ವಾಯುದೇವರು ಅಲ್ಲಿ ವಿಶೇಷವಾಗಿ ಸಹಸ್ರಮರ್ಧಂ ಲಕ್ಷಂಚ ಅಂತ ಹೇಳ್ತಾ ಇದ್ದಾರೆ. 51,000 ಯೋಜನ ದೂರ ಹಾರಿ ಹೋಗಿದೆ ಆ ಪರ್ವತವನ್ನು. ಇಲ್ಲಿ ವಿಶೇಷವಾಗಿರತಕ್ಕಂಥ ಸುವರ್ಣಮುಖಿ ದಡದಲ್ಲಿ ಸ್ವರ್ಣಮುಖ್ಯಾ ಮಹಾನದ್ಯಾ ಪ್ರತೀಚೆ ಪ್ರತೀರೇಚ ತಥೋತ್ತರೆ ಸ್ಥಾಪಯಾಮಾಸ ರಾಜೇಂದ್ರ ಗಿರಿರಾಜಂ ಸಪನ್ನಗಂ. ಶೇಷದೇವ ಸಹಿತವಾಗಿ ಎಲ್ಲಿ ಸ್ಥಾಪನೆ ಮಾಡಿದರು. ಶೇಷದೇವರಿಗೆ ಮದವೆಲ್ಲ ಹೋಯಿತು. ವಾಯುದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಯುದೇವರು ಕೂಡ ವಿಶೇಷವಾಗಿ, ಅಯ್ಯೋ ನನಗೇನಿಲ್ಲಪ್ಪ, ನಿನ್ನಲ್ಲಿ ನಿಂತು ಅದರ ಪ್ರೇರಣೆ ಮಾಡಿದ್ದು ನಾನೇ, ಯಾಕೆ ನಿನ್ನ ನೆಪದಿಂದ ಬರಲಿ, ಮುಂದೆ ದೇವರು ಬರಲಿಕ್ಕಿದ್ದಾರೆ ಅಂತ ಹೇಳಿದಾಗ ಆ ಶೇಷದೇವರು ಹೇಳಿದರು, ದೇವರೇ ಬರೋದಾದರೆ ನಾನು ಇಲ್ಲೇ ಇರಬೇಕಲ್ಲ ಅಂದರೆ ಇಲ್ಲೇ ಇರು ಅಂತ ಹೇಳಿದರು. ಅದಕ್ಕೆ ಶೇಷದೇವರು ಒಂದು ರೂಪದಿಂದ ಆ ಪರ್ವತದಲ್ಲಿ ನಿಂತರು. ಅದಕ್ಕೆ ಆ ಪರ್ವತ ನೋಡಿದರೆ ಹೆಡೆಗಳಿಂದ ಕೂಡಿದಂತೆ ಇರುತ್ತೆ, ಮರೆ ಕಲ್ಲಲ್ಲ, ಶೇಷದೇವರೇ ಸಾಕ್ಷಾತ್ ಆಗಿದ್ದಾರೆ ವಿಶೇಷವಾಗಿ. ಅದಕ್ಕೆ ಈ ಪರ್ವತಕ್ಕೆ ಶೇಷಶೈಲ. ಇನ್ನು ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಹೆಸರು ಹೇಗೆ ಬಂತು ಅಂತ ಕೇಳಿದರು. ಅದಕ್ಕೆ ಕಾರಣವನ್ನು ನಾಳೆ ಸರಿಯಾಗಿ 7 ಗಂಟೆಗೆ ಸೇರಿದಾಗ ವಿಸ್ತಾರವಾಗಿ ನೋಡೋಣ. ಅಲ್ಲಿ ನೋಡಿ ವಿಚಿತ್ರ, ವೃಷಭಾಸುರನಿಂದ ವೃಷಭಾದ್ರಿ ಅಂತ ಹೆಸರು ಬಂತು, ಅಂಜನಾದೇವಿಯಿಂದ ಅಂಜನಾದ್ರಿ ಅಂತ ಬಂತು, ಶೇಷದೇವರಿಂದ ಶೇಷಾದ್ರಿ ಬಂತು, ಮುಂದೆ ಮಾಧವ ಆತನ ಕಾರಣದಿಂದ ಮಾಧವಾದ್ರಿ ಅಂತ ಬಂದಿಲ್ಲ, ವೆಂಕಟಾದ್ರಿ ಅಂತ ಬಂತು. ಯಾಕಾಗಿ ಬಂತು ಎಂಬುದನ್ನು ನಾಳೆ ನೋಡೋಣ. ಅತ್ಯದ್ಭುತವಾದ್ದು ಶ್ರೀನಿವಾಸ ಕಲ್ಯಾಣ ಹೇಳಿದರು, ಬರೀ ಬೇರೆಯದಲ್ಲ, ಅಪರೋಕ್ಷ ಜ್ಞಾನ ಸಾಧನವಾದ್ದು ಶ್ರೀನಿವಾಸ ಕಲ್ಯಾಣ. ಜ್ಞಾನಿನಾಂ ಜ್ಞಾನ ಸಾಧನಂ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಒಳಗಿರತಕ್ಕಂಥ ಚಿಂತನೆಗಳಿಂದ ಕೂಡಿಕೊಂಡು ಯಥಾಶಕ್ತಿ ಯಥಾಮತಿ ನಾಳೆಯಿಂದ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನಿಂದ ಒಂದು ನಾನು ಸಂಕಲ್ಪ ಮಾಡಿಕೊಂಡಿದ್ದೆ, ಏನದು ಅಂದರೆ ಶಾಸ್ತ್ರಪಾಠ ಬೆಳಿಗ್ಗೆಲ್ಲರೂ ಓಡತಾ ಇರ್ತಾರೆ. ಇವಾಗ ಕರೋನಾ ಅಂತ ಮನೆಯಲ್ಲಿ ಕೈಕಾಲು ಕಟ್ಟಿ ಹಾಕಿದಂತೆ ಇದ್ದಾರೆ, ನಂತರ ಎಲ್ಲರೂ ಪಕ್ಷಿಗಳಂತೆ ಹಾರುವವರೇ, ರಿಟೈರ್ ಆದವರು ಮಾತ್ರ ಮನೆಯಲ್ಲಿರ್ತಾರೆ. ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗುವಂತೆ ಒಂದು 1/2 ಗಂಟೆ ಮಾತ್ರ, ಹೆಚ್ಚು ಪಾಠ ಕೇಳಲಿಕ್ಕೂ ಯಾರಿಗೂ ಶಕ್ತಿ ಇರಲ್ಲ, ಆಸಕ್ತಿ ಇರಲ್ಲ. ಅದಕ್ಕೆ ಅರ್ಧ ಗಂಟೆ ಮಾತ್ರ, ರಾತ್ರಿ 9ವರೆಯಿಂದ 10 ಗಂಟೆವರೆಗೂ ಇವತ್ತಿನಿಂದ ಶಾಸ್ತ್ರ ಪಾಠ ಅಂತ ಶುರು ಮಾಡ್ತಾ ಇದ್ದೇನೆ. ಅದು ಎಲ್ಲ ಕಡೆ ಗ್ರೂಪಲ್ಲೆಲ್ಲ ಹಾಕಿದ್ದೇನೆ, ನನ್ನ ಆ್ಯಪಲ್ಲಿ ಕೂಡ ಹಾಕಿದ್ದೇನೆ, ಕರ್ನೂಲ್ ಆಚಾರ ಚಿಂತನ ಆ್ಯಪಲ್ಲಿ ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಅದೊಂದು ಆ್ಯಪ್ ಇದೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕ ನೀವು ಕನೆಕ್ಟ್ ಆದರೆ, ನಾನು ಐಡಿ ಎಲ್ಲ ಕೊಟ್ಟಿದ್ದೇನೆ, ಅದರ ಮೂಲಕ ಎಲ್ಲರೂ ಕನೆಕ್ಟ್ ಆದರೆ ಸರಿಯಾಗಿ 9ವರೆಗೆ ತೀರ್ಥ ಪ್ರಬಂಧ ಶುರುವಾಗುತ್ತೆ. ಈ ಶಾಸ್ತ್ರಪಾಠದಲ್ಲಿ ನಿಯಮಗಳು ಏನು? ಗಂಡಸರು ಪುಸ್ತಕ ಹಿಡುಕೊಂಡು ನಿಮ್ಮ ನಿಮ್ಮ ಮನೆಗಳಲ್ಲಿ ಪುಸ್ತಕ ಹಿಡುಕೊಂಡು ಪಾಠಕ್ಕೆ ಬನ್ನಿ. ಹೆಂಗಸರು ಆಚಾರ್ಯರು ಹೇಳಿದಂತೆ ನತು ಗ್ರಂಥ ಪುರಸ್ಸರಂ, ಗ್ರಂಥ ಹಿಡಕೊಂಡು ಪಾಠಕ್ಕೆ ಬರಬೇಡಿ. ಪಾಠ ಗಂಡಸರಿಗೆ ನಡೆಯುವಾಗ ಪಕ್ಕದಲ್ಲಿ ಇದ್ದುಕೊಂಡು ಅಥವಾ ಆನ್ಲೈನಲ್ಲಿ ಕನೆಕ್ಟ್ ಆಗಿ ಕೇಳಲಿಕ್ಕೆ ಏನು ಅಭ್ಯಂತರವಿಲ್ಲ. ಸ್ವಾಮಿಗಳೆಲ್ಲ ಸುಧಾ ಪಾಠಗಳು ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ, ರುಪಿಯಾವಳು ಸ್ವಾಮಿಗಳು, ಪಲಿಮಾರ ಸ್ವಾಮಿಗಳು, ಅದುಮಾರ ಸ್ವಾಮಿಗಳು ಎಲ್ಲ ಸುಧಾ ಪಾಠಗಳನ್ನು ಮಾಡುವಾಗ ಅಲ್ಲೇ ಹೆಣ್ಣು ಮಕ್ಕಳು ದೂರದಲ್ಲಿ ಕೂತ್ಕೊಂಡು ಎಲ್ಲ ಶ್ರವಣ ಮಾಡ್ತಾ ಇದ್ರು, ನಾವೆಲ್ಲ ನೋಡಿದ್ದೇವೆ. ಅದರಿಂದ ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ, ಗ್ರಂಥ ಹಿಡ್ಕೊಂಡು ಅದನ್ನು ನೀವು ಹೇಳೋದಾಗಲಿ ಅಥವಾ ಬರೆಯೋದಾಗಲಿ ಗ್ರಂಥ ಓದೋದಾಗಲಿ ಬೇಡ ಅಂತ ಆಚಾರ್ಯರು ಹಿತೈಷಿಗಳಾಗಿ ಹೇಳಿದ್ದರಿಂದ ಅದನ್ನು ಪಾಲನೆ ಮಾಡತಕ್ಕಂಥ ಎಲ್ಲರೂ ಬರಬಹುದು. ಗಂಡಸರು ವಿಶೇಷವಾಗಿ ನೋಡಿ ನಂತರ ಚಿಂತನಾದಿಗಳು ಮಾಡಿಕೊಂಡು ವಿಶೇಷವಾಗಿ ಅಭಿವೃದ್ಧಿ ಪಡೆಯಬಹುದು. ಮುಂದೆ ಮುಂದೆ ಆಲೋಚನೆ ಹೀಗಿದೆ, ಚೂರು 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 ಶುರು ಮಾಡಿದ ಮೇಲೆ ಮಧ್ಯದಲ್ಲೇ ಎಲ್ಲರಿಗೂ ಪಾಠ ಅಂತ ಹೋಗ್ತಾರೆ, ಆದರೆ ಸುಧಾ ಚಂದ್ರಿಕಾದಿಗಳಿಗೆ ಹೋಗ್ಬಿಡ್ತಾರೆ, ತರ್ಕದ ಪರಿಚಯವೇ ಇರಲ್ಲ. ಎಲ್ಲ ಗ್ರೀಕ್ ಅಂಡ್ ಲ್ಯಾಟನ್ ಆಗಿರುತ್ತೆ, ಅದಕ್ಕೆ ತರ್ಕ ಸಂಗ್ರಹ ಮೊದಲುಕೊಂಡು ಎಲ್ಲ ಚಿಕ್ಕ ಚಿಕ್ಕ ಗ್ರಂಥಗಳು. ಹೆಚ್ಚು ಸಮಯ ಇಲ್ಲ, ಅರ್ಧ ಗಂಟೆ ಒಳಗೇನೆ 15 ನಿಮಿಷ ಇದು, 15 ನಿಮಿಷ ಅದು, ಸ್ವಲ್ಪ ಕಾಲ ನಂತರ ಶುರು ಮಾಡುವುದು. ಇವತ್ತು ತೀರ್ಥ ಪ್ರಬಂಧ ಶುರು ಮಾಡ್ತೇನೆ, ಯಾಕಂದರೆ ಎಲ್ಲರಿಗೂ ಕೂಡ ಈ ತರ್ಕ ಸಂಗ್ರಹದ್ದು ಪುಸ್ತಕ ಸಿಗಬೇಕು. ಇವಾಗ ಯಾವ ಶಾಪು ತೆಗಿತಾ ಇಲ್ಲ, ಆದ್ದರಿಂದ PDF ಯಾರಾದರೂ ನನಗೆ ಕಳಿಸಿದರೆ ಸಂಸ್ಕೃತದಲ್ಲೂ ಕನ್ನಡದಲ್ಲೂ ಇರುವಂಥ ತರ್ಕ ಸಂಗ್ರಹದ್ದು, ಅದು ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡಿದ ಮೇಲೆ ಅವತ್ತಿನಿಂದ ರಾತ್ರಿ 15 ನಿಮಿಷ ತೀರ್ಥ ಪ್ರಬಂಧ, 15 ನಿಮಿಷ ಶಾಸ್ತ್ರ ಪಾಠದ್ದು, ಯಾವುದು ತರ್ಕ ಸಂಗ್ರಹ, ನಂತರ ಪ್ರಮಾಣ ಚಂದ್ರಿಕ, ನಂತರ ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ, ಹಾಗೆ 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 ಶಾಸ್ತ್ರ ಪಾಠಕ್ಕೆ ಅದಕ್ಕಿಡೋಣ. ಇನ್ನು ನಿಮಗೂ ವಿಶೇಷ ಆಸಕ್ತಿ ಬಂತ, ಸಮಯ ಚೋರು ಆಚೆ ಈಚೆ ಮಾಡಲಿಕ್ಕೆ ನೋಡೋಣ. ದೇವರ ಸಂಕಲ್ಪ. ಶ್ರೀಕೃಷ್ಣಾರ್ಪಣಮಸ್ತು.